ಭಾಗವಹಿಸುವ್ಯಂ ಅನ್ಯಥದೈವತು ಆಗಮೇ ದರ್ಶನೀಯೋತ್ರ ದರ್ಶನೀಯಾತ್ರ ದೋಷೋಲಿಂಗ ವಿರೂಪತ ಪ್ರತ್ಯಕ್ಷಾಗಮ ವೈರುಧ್ಯಂ ಆಶ್ರಿತ್ಯ ಅನ್ಯಾರ್ಥದೈವತು ಆಗಮೇ ದರ್ಶನೀಯಾತ್ರ ದೋಷೋ ಲಿಂಗ ವಿರೋಮತ. ಯಾವಾಗಲೂ ಕೂಡ ಆಗಮವನ್ನು ಹೇಳಿದಾಗ ದೋಷ ಹೇಗೆ ತೋರಿಸ್ಬೇಕು ಅಂದರೆ ಆಗಮ ಸರಿ ಇಲ್ಲ, ಸರಿಯಾದ ಆಗಮ ಗೀತಾನೇ ಕೊಟ್ಟಿದ್ದಾನೆ, ಕರೆಕ್ಟಾಗಿ ಕೊಟ್ಟಿದ್ದೆ. ಏನು ಜೀವಾತ್ಮ ಪರಮಾತ್ಮನ ಅಂಶ ಮಮ ಇವಾಂಶೋ ಜೀವರೋಗೆ ಭಾಷೆ ಕೊಟ್ಟುಬಿಟ್ಟೆ. ದುರಾಗಮ ಕೊಟ್ಟರೆ ಯೋಚನೆ ಇಲ್ಲ, ಅದು ಆಗ ಇನ್ವ್ಯಾಲಿಡ್ ಆಗಮ ಅಂತ ತೆಗೆದ್ರೆ ಮುಗಿದೋಯ್ತು. ಯುಕ್ತಿ ಕೊಟ್ಟರು ತೆಗೆದು ಹಾಕಿಬಿಡ್ಬೋದು, ಅತೀಂದ್ರೆ ವಿಷಯದ ಯುಕ್ತಿ ಕೆಲಸ ಮಾಡೋದಿಲ್ಲ, ಮುಗಿದೋಯ್ತು. ಇನ್ನು ಕೆಟ್ಟ ಆಗಮ ಕೊಟ್ಟು ಆಕ್ಸೆಪ್ಟ್ ಮಾಡೋದಿಲ್ಲ ಆಯ್ತಂತೆ. ಅದು ಗೀತಾನೇ ಕೊಟ್ಟಾಗ ಏನು ಮಾಡಬೇಕಾಗ, ಪ್ರತ್ಯಕ್ಷಾಗಮ ವೈರೂಪ್ಯಂ ಆಶ್ರಿತ್ಯ ಅನ್ಯಾರ್ಥ ದೈವತು ಆಗಮೇ ದರ್ಶನೀಯ. ಆಗ ಅದು ಅರ್ಥ ಅದಲ್ಲ ಅಂತ ಹೇಳಬೇಕು, ಅದಕ್ಕೆ ಅನ್ಯಾರ್ಥ ದೈವತು ದರ್ಶನೀಯ. ನೀ ತಿಳ್ಕೊಂಡು ಅರ್ಥ ಅದಕ್ಕೆ ಆಗಲ್ಲ, ಬೇರೆ ಅರ್ಥ ಹೇಳಬೇಕು ಅಂತ ಹೇಳಬೇಕೆ ಹೊರತು ಆಗಮನೂ ಅಲ್ಲ ಗಡಿ ಆಗಿಲ್ಲ, ಮತ್ತು ಅವ್ರು ಹೇಳಿದ್ದು ಸುಮ್ಮನೆ ಕೂಡ ಆಗೋಯಿಲ್ಲ. ಆದರೆ ಅಲ್ಲ ಅಂತ ಹೇಗೆ ಹೇಳಬೇಕು, ಪ್ರತ್ಯಕ್ಷಾಗಮ ವೈರೂಪ್ಯಂ ಆಶ್ರಿತ್ಯ. ವೈರೂಪ್ಯ ಅಂದರೆ ವಿರೋಧ, ಈ ಪ್ರತ್ಯಕ್ಷಕ್ಕೆ ವಿರೋಧ, ಆಗಮಕ್ಕೆ ವಿರೋಧ, ಆದ್ದರಿಂದ ಅರ್ಥ ಮಾಡಬಾರ್ದು, ತೋರಿಸಿಕೊಡ್ಬೇಕು ಗೊತ್ತಾಯ್ತಾ. ಇವೆಲ್ಲ ವಿಶೇಷ ಅಂಶಗಳು, ಒಂದು ಬರೀ ತಪ್ಪು ಅಂತ ಹೇಳಿದ್ರೆ ಅರ್ಥ ಇಲ್ಲ. ತಪ್ಪಿಗೆ ಆಧಾರ ಕೊಡಬೇಕಾದ್ರೆ ಪ್ರತ್ಯಕ್ಷ ವಿರುದ್ಧ ಬೆಂಕಿ ತಣ್ಣಾಗಿದೆ, ವೇದ ತೋರಿಸ್ತೀನಿ ಅಂತ ಹೇಳಿದ ನೋಡು. ಸಾವಿರ ವೇದ ತೊಗೊಂಡ್ರು ಕೂಡ ನೀನದು ಪ್ರತ್ಯಕ್ಷ ವಿಚಾರ ಬಿಟ್ಟರು ನಿನಗೆ ಗೊತ್ತಾಗುತ್ತೆ. ಪ್ರತ್ಯಕ್ಷ ವಿರೋಧ ತೋರಿಸ್ಬೇಕಾದ್ರೆ ಗೊತ್ತಾಯ್ತು. ವೇದಗಳು ಹೇಳುತ್ತೆ, ಮಣ್ಣು ಮಾತಾಡಿತು ಹೇಳಿಬಿಡುತ್ತೆ. ಮಣ್ಣು ಮಾತ ವೇದ ಒಪ್ತೇನೆ, ವೇದ ಒಪ್ತೇನೆ, ನಾನು ಆದ್ರಿಂದ ಅದನ್ನು ಒಪ್ತೇನೆ ಅಂತ ಕೇಳಿದರೆ ಅದು ಒಪ್ಲಿಕ್ಕೆ ಬರೋದಿಲ್ಲ. ಪ್ರತ್ಯಕ್ಷ ವಿರುದ್ಧವಾದ್ರಿಂದ ಬೇರೆ ಅರ್ಥ ಮಾಡಬೇಕು, ವೇದ ಸುಳ್ಳು ಹೇಳೋದಿಲ್ಲ ಅದು ಗ್ಯಾರಂಟಿ. ಪ್ರತ್ಯಕ್ಷ ವಿರುದ್ಧ ಆದ್ರಿಂದ ಇದು ಸರಿಯಲ್ಲ. ಏನು ಮಾಡಬೇಕಾಗ, ಮೃದಭಿಮಾನಿಗೆ ದೇವತಾ ಅಬ್ರವಿ, ಮಣ್ಣು ಮಾತಾಡಿತು ಅಂದರೆ ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿದ್ದು ಅಂತ ಅರ್ಥ. ಈ ರೀತಿಯೆಲ್ಲ ಯೋಚನೆ ಮಾಡಬೇಕು. ಲಿಂಗಾನುಕೂಲ್ಯಂ ಸ್ವಾರ್ಥ ಆಗಮೇ ದರ್ಶನೀ ಯಾತ್ರ ಅಥವಾ ಆಗಮ ವಿರೋಧ ತೋರಿಸ್ತು, ಪ್ರತ್ಯಕ್ಷ ವಿರೋಧ ಆಗಮ ವಿರೋಧ, ದೋಷೋ ವ್ಯಕ್ತಿ ವಿರೋಧ, ದೋಷೋ ಲಿಂಗ ವಿರೋಮತ, ಲಿಂಗ ವಿರೋಮತ ಅಂದರೆ ವಿರೋಧ. ಉಪಕ್ರಮಾದಿ ಲಿಂಗಗಳಿಗೆ ವಿರುದ್ಧವಾಗಿದೆ. ಉಪಕ್ರಮೋಪಸಂಹಾರೋ ಅಭ್ಯಾಸಪೂರ್ವತಾ ಫಲಂ ಅರ್ಥವಾದೋಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಆರಂಭದಲ್ಲಿ ಏನಿದೆ ನೋಡು, ತತ್ವಪಂಚಮದ ಏನು ಅರ್ಥ ಮಾಡಿದೆ ನೀವೀಗ, ನೀನೇ ಬ್ರಹ್ಮ ಅಂತ ಹೇಳಿ. ಅದು ಸಾಧ್ಯ ಇಲ್ಲ, ಯಾಕೆ ಅವರು ದುರಹಂಕಾರಿಯಾಗಿ ಬಂದಿದ್ದಾರೆ. ಅವನು ಬೈಬೇಕು, ಯಾರು ಹೊರಡ್ತಾರೆ ನೀನೇ ಬರೋ, ಇನ್ನೂ ಜಾಸ್ತಿ ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ. ಉಪಕ್ರಮಕ್ಕೆ ವಿರುದ್ಧ ಅದು, ಅರ್ಥ ಆಯ್ತಾ. ಅದು ಕನ್ಕ್ಲೂಷನ್ ಕೊನೆಗೆ ಏನಾಯಿತು, ನಾನೇ ಬ್ರಹ್ಮನ, ನಮಸ್ಕಾರ ಮಾಡಿ ಸರಿ ಹೋಯ್ತು ಅಲ್ಲಿ, ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಹೇಳಿ. ಸೊ ಅದೇನು ಉಪಸಂಹಾರ ಕೂಡ ವಿರುದ್ಧವಾಗಿದೆ. ಇದೆಲ್ಲ ಯೋಚನೆ ಮಾಡಿದರೆ ಲಿಂಗ ವಿರೋಮತ ಆಗಮಾರ್ಥ ಮಾಡಬೇಕಾದ್ರೆ ಅದಕ್ಕೂ ಯುಕ್ತಿ ಬೇಕು. ಯಾವುದೋ ಯುಕ್ತಿಗಳಲ್ಲ, ಮತ್ತೆ ಈ ಯುಕ್ತಿಗಳು ಬೇಕಂತ. ಆಗಮ ನಿರ್ಣಯ ಯುಕ್ತಿಗಳು, ಶ್ರುತಿ ಲಿಂಗ ಸಮಾಖ್ಯಾದಿ ಒಂದು ಲಿಂಗಗಳು, ಆಮೇಲೆ ಉಪಕ್ರಮಾದಿಗಳು ಮತ್ತೊಂದು ಲಿಂಗಗಳು. ಈ ರೀತಿ ಅರ್ಥ ಮಾಡಬೇಕೇ ಹೊರತು ತೋರಿಸಿದ ಅರ್ಥವನ್ನು ಮಾಡಬಾರದು. ಲಿಂಗಾನುಕೂಲ್ಯಂ ಸ್ವಾರ್ಥಸ್ಯ ಸತ್ಯಾದೀನಾಮನುಗ್ರಹ ವಿಪಂಚಾವಯವಾಮೇವ ಅವಯವಿನೀಮಿ. ಲಿಂಗಾನುಕೂಲ್ಯಂ ಸ್ವಾರ್ಥಸ್ಯ ಶುತ್ಯಾದೀನಾಮ ಅನುಗ್ರಹ. ಸ್ವಾರ್ಥಸ್ಯ ಅಂದರೆ ಈ ಸ್ವಾರ್ಥ ಸೆಲ್ಫಿಶ್ ಎಂಬ ಅರ್ಥಲ್ಲ, ಸ್ವಾರ್ಥಸ್ಯ ಮಮೈವಾಂಶೋ ಜೀವರೋಗ ನಾವೇನು ಅರ್ಥ ಹೇಳುತ್ತೇವೆ ಅದಕ್ಕೆ ಲಿಂಗಾನುಕೂಲ್ಯವನ್ನು ತೋರಿಸು, ಯುಕ್ತಿಗೆ ಅನುಗುಣವಾಗಿದೆ ನೋಡಿ ಅಂತ ಹೇಳಿದ್ರು. ಮತ್ತು ಶುತ್ಯಾದೀನಾಮ ಅನುಗ್ರಹ, ಶುತ್ಯಾದಿಗಳು ಅದಕ್ಕೆ ಒಪ್ತಾ ಇವೆ, ಶ್ರುತಿ ಲಿಂಗಾದಿಗಳು ಅಂತ ಅರ್ಥ, ಶ್ರುತ್ಯಾದಿಗಳು ಅದಕ್ಕೆ ಒಪ್ತಾ ಇವೆ ಅಂತಲೂ ಪ್ರೂವ್ ಮಾಡಬೇಕು. ಬೇರೆ ಕಡೆ ಬಂದಿದೆ ಎಷ್ಟೋ ಕಡೆಗೆ, ಎಲ್ಲಿ ದೇವರು ಅಂತ ಹೇಳಿರ್ತ ಅದಕ್ಕೆ ಅರ್ಥ ಏನು ಅಂದರೆ ಅಲ್ಲಿ ಸಾರೂಪ್ಯ ಮಾತ್ರ ತಿಳ್ಕೋಬೇಕೆ ಹೊರತು ಬಿದ್ದ ಸ್ವಾತಂತ್ರ್ಯ ಆದಿಗಳನ್ನು ತಿಳ್ಕೊಳ್ಬಾರ್ದು, ಬೇರೆ ಕಡೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅನುಗ್ರಹ ಶ್ರುತ್ಯಾದೀನಾಂ ಅನುಗ್ರಹ. ತ್ರಿಪಂಚಾವಯವಾಮೇವ ಯುಗ್ಮಾವಯವಿನೀಮಿ ನಿಯಮಾತ್ಯೋ ಅನುಮಾಂ ಬ್ರೂಯಾತ್ ತಂ ಬ್ರೂಯಾತ್ ಯದಿ ತಾದೃಶಿ. ಮುಂದೆ ಆಮೇಲೆ ಏನು ಮಾಡ್ತಾನೆ, ಯುಕ್ತಿಯನ್ನು ಕೊಡ್ತಾನು. ಯುಕ್ತಿಗಳು ಏನು ಮಾಡ್ಕೊಂಡಿರ್ತಾನೆ, ತ್ರಿಪಂಚ ಅವಯವಾಂ, ತ್ರಿವಯವ ಪಂಚಾವಯವ ಮನೆ ಹೇಳಲಿಲ್ಲ, ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ, ಈ ಐದು ಅಂಶಗಳಿರಬೇಕು ಅನುಮಾನಕ್ಕೆ ಅಂತ ಹೇಳಿದ್ದಾನೆ. ಕೆಲವರ ಪ್ರಕಾರ ಮೂರು ಸಾಕು, ಕೆಲವರ ಪ್ರಕಾರ ಐದು ಸಾಕು, ಅದು ಬೇಕೇ ಬೇಕು ಅಂತ ಅವ್ರ ವಾದ. ಅದಕ್ಕೆ ತ್ರಿಪಂಚಾವಯವ ಅಂತ ಹೇಳಿದ್ರೆ ಅದು ಕಾರಣ, ಬೌದ್ಧರು ಮೂರೇ ಸಾಕು ಅಂತಾರೆ, ನೈಯಾಯಿಕರು ಐದು ಬೇಕು ಅಂತಾರೆ, ಯುಗ್ಮಾವಯನೀಮಿ ಕೆಲವು ಎರಡೇ ಸಾಕು ಅಂತಾರೆ. ನಿಯಮಾತ್ಯೋ ಅನುಮಾಂ ಬ್ರೂಯಾತ್ ತಂ ಬ್ರೂಯಾತ್ ಯದಿ ತಾದೃಶಿ. ಈ ರೀತಿ ನಿಯಮೇನ ಅನು ನಿಯಮ ಈ ನಿಯಮ ಇಟ್ಕೊಂಡು ಯಾವನು ಅನುಮಾನವನ್ನು ಹೇಳುತ್ತಾನೆ, ನಾನು ಮೇತಿ ತದಾಕೇನ ಸಾಧ್ಯ ಅವಯವ ಕಲ್ಪದ ನಿಯತಾವಯವ ಸಿದ್ಧೌ ವ್ಯಾಪ್ತಿ ಮಾತ್ರೇಣ ಸಾಧನಂ ಕರ್ತವ್ಯಮೇವ ತೇನ ಸ್ಯಾತ್ ತಸ್ಮಾತ್ಸೈವಾನುಮಾಮತ. ನಾನುಮಾ ಇತಿ ತದಾಕೇನ ಸಾಧ್ಯಾವಯವ ಕಲ್ಪನಾ. ಆಗ ಹೇಳಬೇಕು ಆ ರೀತಿ ಅಲ್ಲ, ನಿಯತ ಅವಯವ ಸಿದ್ಧವು ಅಸಿ ಅವಯವ ಸಿದ್ಧವು ವ್ಯಾಪ್ತಿ ಮಾತ್ರೇಣ ಸಾಧನ. ನಿಯತ ಅವಯವಗಳಿಲ್ಲ ಅಂದರೆ ಪಂಚ ಹೇತುಗಳಿ ಪಂಚ ಏನು ಹೇಳಿದ್ದವನು ಅವಯವಗಳು ಅಂತ ಪಂಚ ಇಲ್ಲ, ಅದು ಜ್ಞಾನ ಬಂದ್ಬಿಟ್ಟಿದೆ. ವ್ಯಾಪ್ತಿ ಮಾತ್ರೇಣ ಸಾಧನಂ ಕರ್ತವ್ಯಮೇವ. ಅವನು ಪಂಚಾವಯವ ಹೇಳ್ತಾನೆ ಅಂತೇಳಿ ನಿಯಮವನ್ನು ನಾವು ಒಪ್ಪಬೇಕಾಗಿಲ್ಲ, ನಾವೇನು ಹೇಳಬೇಕು ವ್ಯಾಪ್ತಿ ತೋರಿಸ್ಬೇಕಂತೆ. ವ್ಯಾಪ್ತಿ ಸರಿಯಾಗಿತ್ತು ಅಂದರೆ ಅನುಮಾನ ಸರಿ ಇದೆ, ಅದಕ್ಕೆ ಸಿದ್ಧ. ಅದು ಅಸಿದ್ಧಿ, ಇಲ್ಲಿ ಹೇತು ಸಿದ್ಧಿ. ಮತ್ತು ವ್ಯಾಪ್ತಿ ಮಾತ್ರೇಣ ಸಾಧನಂ ಕರ್ತವ್ಯಮೇವ ತೇನಸ್ಯ ತಸ್ಮಾತ್ ಸೈವಾನುಮಾಮತ. ವ್ಯಾಪ್ತಿ ಮೂಲವಾಗಿ ಒಂದು ವಿಷಯವನ್ನು ಸಾಧನೆ ಮಾಡಿದಾಗ ಸರಿಯಾದ ಅನುಮಾನ ಅಂದರೆ ಅದೇನೆ, ಅಂಥ ಅನುಮಾನ ಪ್ರಯೋಗ ಮಾಡಬೇಕು. ಅವನು ಏನೋ ಅನುಮಾನ ಪ್ರಯೋಗ ಮಾಡ್ಕೊಂಡು ಹೋಗಲಿ, ನಾವು ಸರಿಯಾದ ಅನುಮಾನವನ್ನು ಪ್ರಯೋಗ ಮಾಡಿ ಅವನನ್ನು ನಿರಾಕರಣೆ ಮಾಡಬೇಕು. ಇದಿಷ್ಟು ಕೂಡ ಪ್ರೋಸೆಸ್, ವಾದಕತೆಯಲ್ಲಿ ಹೇಗೆ ನಡೀಬೇಕು ಒಬ್ಬೊಬ್ಬರು ಅರ್ಥ ಮಾಡಿದ್ರು ಹಾಗೆ ರೀತಿ ನಡೆಯುತ್ತಾ. ಇನ್ನೊಬ್ಬ ಏನೋ ಶುರು ಮಾಡ್ತಾನೆ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ ಆ ಕಡೆ. ಹಾಗೆಲ್ಲ ಮಾತಾಡಾಗಿಲ್ಲ, ಇದೆಲ್ಲ ನಿಯಮಗಳ ಅನುಸಾರ ಮಾತಾಡಿ ಸರಿ. ನಿಯಮಗಳ ಅನುಸಾರ ಯಾತಕ್ಕೆ ಮಾತಾಡೋದಿಲ್ಲ ಅಂದರೆ ಫಸ್ಟ್ ಡಿಫೆಕ್ಟ್ ಕಥಾಲಕ್ಷಣನೇ ಓದೋದಿಲ್ಲ, ಅರ್ಥ ಆಯ್ತಾ? ಇದು ಯಾವ ವಿದ್ಯಾಪೀಠಗಳಲ್ಲೂ ಕೂಡ ಕಥಾಲಕ್ಷಣ ಟೆಕ್ಸ್ಟ್ ಬುಕ್ಕೇ ಮಾಡಿಲ್ಲ. ಆಚಾರ ಸ್ವರ್ಮೂಲ ಗ್ರಂಥಗಳು ಮೋಸ್ಟ್ ಇಂಪಾರ್ಟೆಂಟ್, ಕಥಾಲಕ್ಷಣ ಓದ್ದೇ ಹೋಗಿಬಿಟ್ರೆ ವಾದ ಹೇಗೆ ಮಾಡೋದು ಗೊತ್ತೇ ಆಗೋದಿಲ್ಲ. ಡಿಬೇಟ್ಗೆ ಹೋಗಿ ಮೊದಲು ಏನು ತಿಳ್ಕೊಂಡಿರ್ಬೇಕು, ರೂಲ್ಸ್ ಅಂತ ತಿಳ್ಕೊಂಡಿರು, ಅದೇ ಗೊತ್ತಿರೋ. ಡಿಬೇಟ್ಗೆ ಹೋಗ್ಬಿಟ್ಟರೆ ಇದಕ್ಕೆ ಶುರು ಮಾಡಿಬಿಟ್ಟೆ, ಓದ್ ತಕ್ಷಣ ತಾನೇ ಎತ್ಕೊಂಡ್ಬಿಟ್ಟ, ಬೆಲ್ ಹೊಡೆದಾ ಬರಬೇಕು ಬರಾಗಿಲ್ಲ, ಗೊತ್ತಾಯ್ತಾ? ಬೆಲ್ ಹೊಡೆದು ನಿಲ್ಲಿಸ್ಬೇಕು, ಮತ್ತೆ ಕಂಟಿನ್ಯೂ ಮಾಡಾಗಿಲ್ಲ. ಎಲ್ಲ ನಿಯಮಗಳು ಗೊತ್ತಿಲ್ಲದೆ ಹೋದರೆ ಅವನು ತೀರಾ ಎಲಿಜಿಬಿಲಿಟಿ ಇಲ್ಲದಾಗಿಬಿಡುತ್ತೆ. ಇವತ್ತು ಅಂತ ದುರವಸ್ಥೆ ಬಂದಿದೆ ಇವತ್ತಿನ ದಿವಸ. ಇವತ್ತು ಕೂಡ ವ್ಯವಸ್ಥೆ ಮಾಡಿಲ್ಲ. ಪ್ರತಿಯೊಂದು ವಿದ್ಯಾಪೀಠದಲ್ಲೂ ಕೂಡ ಕಥಾಲಕ್ಷಣ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ತತ್ವಸಂಖ್ಯಾನ, ತತ್ವ ವಿವೇಕ ನಾಲ್ಕು ಓದಿದ್ರು ಅಂದರೆ ಒಂದು ಒಳ್ಳೆ ಎಂಟ್ರಿ ಸಿಗುತ್ತೆ. ಯಾವ ರೀತಿ ವಿಚಾರ ಮಾಡಬೇಕು, ಯಾವ ರೀತಿ ಡಿಸ್ಕಷನ್ ಮಾಡಬೇಕು, ಅದಕ್ಕೆಲ್ಲ ಒಂದು ರೂಲ್ಸ್ ಗೊತ್ತಾಗುತ್ತೆ. ಪ್ರಶ್ನೆ ಕೇಳಿದ್ರು ವಯಸ್ಸದ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಆಚಾರ್ಯಗಳು ಅಂತ ಹೇಳಿದರು. ಕಾರಣ ಏನು ಪಡಿತ ಮತ್ತು ಮಾತಾ ಬಂದು ಮಾತಾಡೋಂಗಿಲ್ಲ, ನಮ್ಮ ಮುಗಿದೋಯ್ತು. ಅವ್ರು ಹಾಗೆ ಹೇಳ್ತಾರೆ ಪ್ರಶ್ನೆ ಇಲ್ಲ, ಆಗಮ ಕೊಟ್ಟ ಮೇಲೆ ಫೈನಲ್ ಗೊತ್ತೆ, ಆರ್ಡರ್ ತೋರಿಸಿದ ಮೇಲೆ ಇನ್ನೇನು ಮಾತಾಡಿದ್ರು ಅಷ್ಟೇ. ಆ ಥರ ಅಭ್ಯಾಸ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಹೇಳೋರಿಗೆ ಕೇಳೋರಿಗೆ ವಾಕ್ಯಾರ್ಥ ಮಾಡೋರಿಗೆ ಒಂದು ಒಳ್ಳೆಯ ನಿಯಮ ಸಿಗುತ್ತೆ. ಕರ್ತವ್ಯ ಇದಿಷ್ಟು ಆ ಗುಂಪಿದೆ. ಕಥಾಳಿ ಇನ್ನೂ ವಿಸ್ತಾರವಾದ ಅನೇಕ ವಿಷಯ ಹೇಳುತ್ತೆ. ಕೃಷ್ಣೇ ರಾಗಮಯವ ಅದೋ ವಕ್ತವ್ಯ ಸಾಧ್ಯ ಸಿದ್ಧಯೇ, ಅದರ ಆಗಮವನ್ನೇ ಹೇಳಬೇಕು. ಅವನೇನು ಮಾಡಬೇಕು, ಅವನು ಹೇಳಿದ ಪ್ರತ್ಯಾಗಮ ಕೊಡ್ತಾನೆ, ತನ್ನ ಅದಕ್ಕೆ ಅನ್ಯಾರ್ಥವನ್ನು ಹೇಳಿ ತನ್ನಾಗಮ ತನ್ನ ಅರ್ಥ ಸಮರ್ಥನೆ ಮಾಡಬೇಕು. ಒಂದೊಂದೇ ಸ್ಟೆಪ್ಸ್ ಅವೆಲ್ಲ ಕೊಡೋದು, ಅವನು ಹೇಳಿದ ಅರ್ಥ ತಪ್ಪು ಅಂತ ಖಂಡನೆ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಅವನೇನು ಮಾಡಬೇಕಾಗ, ನಾವು ಹೇಳಿದ್ರೆ ಕಂಡು ತಾನು ಹೇಳಬೇಕು, ಈ ಮಧ್ಯೇನೋ ಮಾತಾಡೋಗಿಲ್ಲ ಕಂಡು ಕಂಡು ಯಾವಾಗ ಕಂಟಿನ್ಯೂಟಿ ಇರಬೇಕು. ಅದರೊಳಗೆ ಡಿಸ್ಕನ್ಯೂಟಿ ಬಂತು ಅಂದರೆ ಯಾವ ಸೋತಾಗಲಿ, ಇದಕ್ಕಿಂತ ಬೇರೆ ಈ ಸ್ಟೆಪ್ಸ್ ಬೇರೆ ಮಾತಾಡೋದ ಅಂದರೆ ಅಲ್ಲಿಗೆ ಡಿಫೀಟ್ ಇದ್ದಾಗ. ರೂಲ್ಸ್ ಅಂದರೆ ರೂಲ್ಸ್, ಆ ಥರ ಯೋಚನೆ ಮಾಡಬೇಕು. ಇದಿಷ್ಟು ಆ ಘಟ್ಟ ಮುಗಿದು. ಅನುಭೂತಿ ಪ್ರಮಾಣ ಚೇತ್ ಏನ ಸ್ಮೃತಿರಬೋಧ್ಯತೆ ಪೂರ್ವಾನುಭೂತೆ ಕಿಂ ಮಾನಂ ಇತ್ಯುಕ್ತೆ ಸ್ಯಾತ್ಕಿಮುತ್ತರಂ. ಇಷ್ಟೆಲ್ಲ ಪ್ರಮಾಣ ಲಕ್ಷಣದ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಏನು ಅನುಭೂತಿ ಪ್ರಮಾಣ ಚೇತ್, ಕೆಲವ್ರ ಪ್ರಕಾರ ತಮ್ಮ ಪ್ರಕಾರ ಪ್ರಮಾಣ ಅಂದ್ರೇನೋ ಯಥಾರ್ಥಂ ಪ್ರಮಾಣ, ನಮ್ಮ ಡೆಫಿನೇಷನ್ ಬ್ರಹ್ಮತರ್ಕದಿಂದ ಕೊಟ್ಟ ಡೆಫಿನೇಷನ್ ಆಚಾರ್ಯರು. ಇನ್ನು ಕರೆದ ಅನೇಕ ಪ್ರಮಾಣ ಲಕ್ಷಣನೇ ತಪ್ಪಾಗಿ ಡಿಫೈನ್ ಮಾಡಿದವರು ಇದ್ದಾರೆ, ಬೇಕಾಷ್ಟು ಜನಗಳಿದ್ದ. ಅಂದರೆ ಪ್ರಮಾಣ ಪ್ರಕ್ರಿಯೆಯೂ ತಪ್ಪಾಯಿತು, ಪ್ರಮೇಯ ಪ್ರಕ್ರಿಯೆಯೂ ತಪ್ಪಾಯಿತು. ಪ್ರಮಾಣ ಸರಿ ಇಲ್ಲದವ್ರು ಪ್ರಮೇಯ ತಪ್ಪಲೇಬೇಕು, ಕಣ್ಣು ಸರಿ ಇಲ್ಲದೆ ಹೋದರೆ ತಪ್ಪು ನೋಡಲೇಬೇಕು, ಸಿಂಪಲ್. ಅದರಿಂದ ಪ್ರಮಾಣ ಪ್ರಕ್ರಿಯೆ ಸರಿಯಾದ ತಿಳ್ಕೊಳ್ಳದೆ ಹೋದರೆ ಪ್ರಮಾಣ ಲಕ್ಷಣ ನಮಗೆ ಯಾಕೆ ತಿಳಿದಾಗಿರೋದು, ಅದು ಬೇಕೇ ಬೇಕು ಪ್ರಮಾಣ ಲಕ್ಷಣ. ಆಗ ನಮಗೆ ಸ್ಪಷ್ಟ ಅರ್ಥ ಆಗುತ್ತೆ. ಅವನು ಹೇಳ್ತಾ ಅನುಭೂತಿ ಪ್ರಮಾಣ, ಅನುಭವವೇ ಪ್ರಮಾಣ ಅಂತ ಹೇಳಿದ. ಆಯಿತು, ಒಪ್ಪಣ, ನಾವು ಒಪ್ತೇವಲ್ಲ. ಆದರೆ ಪ್ರಾಬ್ಲಮ್ ಏನಿದೆ ಅಲ್ಲಿ, ಸ್ಮೃತಿ ಭಿನ್ನಂ ಜ್ಞಾನಂ ಅನುಭವ, ಸ್ಮೃತಿ ಸೇರಿಸಬಾರದು ಅಂತ ಹೇಳ್ತಾರೆ. ಅವರು ಅನುಭವ ಪ್ರಮಾಣ, ಸ್ಮೃತಿನ ಬಿಡಬೇಕು ಅಂತ ಹೇಳ್ತಾರೆ. ಹಾಗಿದ್ದರೆ ಸ್ಮೃತಿನ ಬಿಟ್ಟರೆ ಅನುಭವಕ್ಕೆ ಅರ್ಥನೇ ಇಲ್ಲ. ಆಗಿದೆ, ಅರ್ಥ ಆಯ್ತಾ? ಕೇನ ಸ್ಮೃತಿನ ಅಪೋತ್ಯತೆ, ಸ್ಮೃತಿಯನ್ನು ಹೇಗೆ ಬಿಡ್ತಾ ಇದ್ದೀರಿ ಅದು ಅರ್ಥ ಮಾಡ್ಕೋಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ ಅನುಭೂತಿ ಪ್ರಮಾಣ ಅಂತ ಹೇಳಿದ್ರು ನೋಡ್ತಾ ಇರ್ತಾರೆ. ಸ್ಮೃತಿ ವ್ಯಕ್ತಿರಿಕ್ತ ಜ್ಞಾನಂ ಅನುಭವ ಡಿಫೈನ್ ಮಾಡಿರ್ತಾರೆ. ಪೂರ್ವಾನುಭೂತೆ ಕಿಂ ಮಾನಂ ಬಿತ್ತುಕ್ತೆ ತತ್ ಸ್ಯಾತ್ ಕಿಮ್ ಉತ್ತಾರಂ. ಅನುಭವ ಹೇಳೋದಕ್ಕೆ ಏನಪ್ಪ ಪ್ರಮಾಣ, ಸ್ಮೃತಿ ಕೊಡಲೇಬೇಕು. ಸ್ಮೃತಿ ಕೊಡೋದವ್ರು ಇನ್ವ್ಯಾಲಿಡ್, ಅರ್ಥ ಆಯ್ತಾ? ಈ ಕಂಪ್ಯೂಟರ್ ಗಂಟೆ ಗಂಟೆ ಕೆಲಸ ಮಾಡಿದ್ರೆ ಸೇವೆ ಮಾಡಲಿಲ್ಲ, ಅರ್ಥ? ಇಡೀ ದಿವಸ ಮಾಡಿದ, ಸೇವ್ ಅಂದರೆ ಅದೇ ಮೆಮೊರಿ, ಅರ್ಥ ಆಯ್ತಾ? ಈಗ ಅನುಭವ ಸ್ಮೃತಿ ಬೇಕು ಅಪ್ರಮಾಣ ಅಂತ ಹೇಳಿದ್ರೆ ಸೇವೆ ಮಾಡಿದ ಅಪ್ರಮಾಣ ಅಂದರೆ ಸೇವೆ ಆಗ್ಬಾರ್ದಕ್ಕೆ ಇವತ್ತು, ಅರ್ಥ ಆಯ್ತಾ? ಈಗ ಅದಕ್ಕೆ ಎಷ್ಟು ತಪ್ಪು ತಿಳ್ಕೊಂಡಿರೋ ಜನಗಳು ಅಂದರೆ ನೋಡೋದಕ್ಕೆ ಅದು ಹಾಸ್ಯಾಸ್ಪದ. ಅವ್ರು ಏನು ಮಾಡ್ತಾರೆ ಸರಿ ಅಂತ ಹೇಳೋದಕ್ಕೆ ಸುಮ್ಮನೆ ವಾಕ್ಯಾರ್ಥ ಬೆಳೆಸಕ್ಕೆ ಶುರು ಮಾಡ್ಬಿಟ್ಟು. ಒಂದು ಒಂದೇ ಮಾತಿ ತಪ್ಪೋದು, ಲೇಟಾಗಿ ಬಂದಿದ್ದೀನಿ ಯಾಕೆ ಅಂತ ಕಾರಣ ಕೊಟ್ಟರೆ ಲೇಟ್ ಅಷ್ಟು ಹೇಳಬೇಕು ಅಷ್ಟೇ ಹೊರತು ಏನು ಶುರು ಮಾಡ್ದೆ ದೊಡ್ಡ ಕಥೆ ಶುರು ಮಾಡಿಬಿಟ್ಟು. ಅಥವಾ ಹುಡುಗರೆಲ್ಲ ಲೇಟ್ ಆಗ್ತದೆ, ಅದರಿಂದ ಅವನು ಅಷ್ಟೇ ಹುಡುಗರೆಲ್ಲ ಹಾಳು ಮಾಡಿಬಿಟ್ಟ. ಆ ಟ್ರಿಕ್ ಅವರು ನಯಾಯಿತು ಬೇರೆ ಮತ್ತು ವಾದ್ದಲ್ಲಿ ಏನು ಮಾಡ್ತಾರೆ ಅಂದರೆ ದಾರಿ ತಪ್ಪಿಸ್ಬಿಡ್ತಾರೆ, ದಾರಿ ತಪ್ಪಿಸಿ ಕನ್ಫ್ಯೂಷನ್ ಮಾಡ್ತಾರೆ. ಹುಡುಗರಿಗೆ ಇವರೇ ಗೆದ್ದರು ಅಂತ ಅನಿಸ್ಬಿಡ್ತಾರೆ, ಗೊತ್ತಾಯ್ತಾ? ಅದಕ್ಕೆ ಇವರು ಅವಕಾಶ ಕೊಡಬಾರ್ದು. ಅವಕಾಶ ಕೊಡೋದ್ರೆ ಕಂಟ್ರೋಲ್ ಯಾರು ಮಾಡಬೇಕಾದ್ರೆ ಸಭಾಧ್ಯಕ್ಷ ಅಂತಿರ್ತಾರೆ. ಇವ್ರು ಹೇಳಿದ್ರೆ ಕೇಳೋದಿಲ್ಲ ಅವರು, ನೋಡಿ ತಪ್ಪು ಮಾಡ್ತೀವಿ ಇಲ್ಲಿ ಸರಿ ಬರೋ ವಾಪಸ್ ಬರಬೇಕು, ಇಲ್ಲದವ್ರೆ ಸ್ಟಾಪ್ ಅಂತ ಹೇಳ್ತಾರೆ. ಅವ ಸರಿಯಾಗಿ ನಡ್ಕೋತಾರೆ. ಆ ವ್ಯವಸ್ಥೆ ಇಲ್ಲದೆ ಹೋದರೆ ಸಾಮಾನ್ಯ ಸೋಲೋರು ಯಾವಾಗ ಜಾಸ್ತಿ ಮಾತಾಡೋದೇ ಜಾಸ್ತಿ ಗೊತ್ತಾನೆ. ಸತ್ಯ ಹೇಳೋದು ಒಂದೇ ಸರ್ತಿ ಹೇಳ್ತಾರೆ, ಸುಳ್ಳು ಹೇಳೋರು ಏನು ಮಾಡ್ತಾನೆ? ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಕೊಟ್ಟಿದ್ದೆ ಡಾಕ್ಯುಮೆಂಟ್ಸ್ಗಳನ್ನ. ಪೂರ್ವಾನುಭೂತೆ ಕಿಮ್ಮಾನಂ ಇತ್ಯುಕ್ತೆ ಶಾತ್ಯಮುತ್ತಾರ. ಸ್ಮೃತಿ ಪ್ರಮಾಣ ಅಂತ ಒಪ್ಪದೆ ಹೋದರೆ ಹಿಂದೆ ಹೇಳಿದ್ದನ್ನು ಅನುಭವ ಅಂತ ನೀವು ಕೋಟ್ ಮಾಡೋಕ್ಕೆ ಹೊರಟಾಗ ಏನು ಆಧಾರ ಅದಕ್ಕೆ? ವೃತ್ತಿ ಅಂತ ಹೇಳಲೇಬೇಕಾಗ. ಅದನ್ನ ಪ್ರಕಾರ ಪ್ರಮಾಣ ಮಾನಸಂ ತದ್ಧಿ ವಿಜ್ಞಾನಂ ಸತ್ಯಸಾಕ್ಷಿ ಪ್ರಮಾಣಕಂ. ಅದು ಮಾನಸ ಜ್ಞಾನ. ಶ್ರುತಿ ಅಂದ್ರೇನು? ಮಾನಸ ಜ್ಞಾನ. ಸತ್ಯ ಸಾಕ್ಷಿ ಪ್ರಮಾಣಕಂ, ಸಾಕ್ಷಿ ಒಪ್ಪಿಕೊಂಡಿದೆ ಅದನ್ನ, ವ್ಯಾಲಿಡ್ ಅಂತ ಹೇಳ್ಬಿಟ್ಟು. ಅತೀತಾನಾಗತಂ ಯತ್ವತ್ ಯೋಗಿಭಿರಿ ದೃಶ್ಯತೆ ಜಸಾ ಏವಂ ಪೂರ್ವಾನುಭೂತಸ್ಯ ಮನಸೈವಾವಗಮ್ಯತೆ. ಬಹಳ ಇಂಪಾರ್ಟೆಂಟ್. ಇವತ್ತು ನಮ್ಮ ಮನಸ್ಸಿಗೆ ಏನಾಗುತ್ತೆ, ನಿನ್ನೇನಾಯಿತು ಗೊತ್ತು, ಮೊನ್ನೆ ಏನಾಯಿತು, ಸ್ಲೋಲಿ ಆಮೇಲೆ ಫೇಡ್ ಆಗ್ತಾ ಹೋಗುತ್ತೆ ಮೆಮೊರಿ, ಗೊತ್ತಾಯ್ತಾ? ಸ್ವಲ್ಪ ಈಗಿನ ಸ್ವಲ್ಪ ನೆನಪಿರುತ್ತೆ, ಆಗ ಸ್ಲೋಲಿ ಪುಸ್ತಕ ಓದ್ತಾನೆ, ಮುಚ್ಚಿದ ತಕ್ಷಣ ಮರ್ತೋಗಿರ್ತಾಗ ಅದೇನೆಲ್ಲ ನೋಡ್ತಾನೆ, ಕರೆಕ್ಟಾಗಿ ಗೊತ್ತಾಗುತ್ತೆ. ಮುಚ್ಚಿದ ತಕ್ಷಣ ಗ್ಯಾಪ್, ನನ್ನ ಮೆಮೊರಿ ಎಷ್ಟು ಬೇಗ ಫೇಲ್ ಆಗುತ್ತೆ ಗೊತ್ತಾನೆ. ಅದು ಇನ್ನೂ ಹಿಂದೆ ಹೋಗ್ತಾ ಹೋಗುದು ಏನಾಗುತ್ತದೆ, ಇನ್ನೂ ಫೇಡ್ ಆಗ್ತಾ ಬರುತ್ತೆ, ಕೊನೆ ಮರ್ತು ಮರ್ತು ಹೋಗ್ಬಿಡುತ್ತೆ ಆಗ. ಇದು ಪದ್ಧತಿ. ಬಟ್ ಅದರಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮೆಮೊರಿ ಚೆನ್ನಾಗಿರುತ್ತೆ. ಆದರೆ ಯೋಗಿಗಳು ಹೇಗಿರ್ತಾರೆ, ಹಿಂದಿನ ಜನ್ಮದವರಿಗೂ ಹೋಗ್ತಾರೆ ಗೊತ್ತಾಯ್ತು. ವಾಪಸ್ ಹೋಗ್ತಾ 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 ಕಬ್ಬಿಗೆ ಕೆಲವಾರು ನೆನಪಾಗುತ್ತೆ, ಕೆಲವು ಎಸ್ ಎಲ್ ಸಿ ಎನ್ ಪಾಸ್ ಆದ ಪಿ ಯು ಸಿಗೆ ಕೆಲವೇ ನೆನಪಿಡ್ತಾವೆ ಗೊತ್ತಾಯ್ತಾ. ಎಸ್ ಎಲ್ ಸಿ ಇಷ್ಟ ಮನೆ ಬಿಡ್ತಾವೆ, ಪಿ ಯು ಸಿ ನೆನಪಿರೋದಾಗಲೇ. ಯಾವುದು ಪವರ್ಫುಲ್ ಇರುತ್ತೋ ನೆನಪಿರುತ್ತೆ, ಅವಳು ಫೇಡ್ ಆಗಿಬಿಡುತ್ತೆ. ಜ್ಞಾನಿಗಳು ಸುಮ್ಮನೆ ಹೋಗ್ತಾ ಬರ್ತಾರೆ ಹಿಂದಕ್ಕೆ, ಜನ್ಮಾಂತರಕ್ಕೆ ಹೋಗ್ತಾರೆ ವಾಪಸ್ಸು, ಅಷ್ಟು ಪವರ್ಫುಲ್. ಅದೇ ರೀತಿ ಮುಂದಕ್ಕೆ ಹೋಗೋದು ನಮಗೆ ಸಹ, ನಾಳೆ ನಾಡಿದ್ದು ಮಾತಾಡ್ತೇವೆ, ಆ್ಯಕ್ಚುಲಿ ನಾಳೆ ನಾಡಿದ್ದು ನೋಡ್ತಾರೆ, ನೋಡ್ತಾ ನೋಡ್ತಾ ಮುಂದೆ ಏನಾಗುತ್ತೆ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಅದು ಕಾರಣ ಏನು, ಯೋಗಶಕ್ತಿ. ಯೋಗಶಕ್ತಿಯಿಂದ ಪವರ್ಫುಲ್ ಆಗ್ತಾ ಹೋಗುದು. ಬರೀ ಕಣ್ಣಿಗೆ ಇಷ್ಟು ನೋಡೋ ಶಕ್ತಿ ಇದೆ. ಈ ಟೆಲಿಸ್ಕೋಪ್ ಹಾಕ್ಕೊಂಡ್ರೆ ತುಂಬ ದೂರದ ಕಾಣುತ್ತೆ, ಟೆಲಿಸ್ಕೋಪ್ ಹಾಕ್ಕೊಂಡಾಗ ತುಂಬ ದೂರದ ಕಾಣುತ್ತೆ, ಹತ್ತಿರ ಕಂಡ ಕಾಣುತ್ತೆ. ಮೈಕ್ರೋಸ್ಕೋಪ್ ಹಾಕಿ ತೀರ ಸಣ್ಣದು ಕಾಣುತ್ತೆ. ಅದು ಸೈನ್ಸಿನ ಸಾಧನೆ, ಅದು ಸೈನ್ಸಿನ ಯೋಗ ಅಂದ್ರೆ ಅದು. ಯೋಗಶಕ್ತಿಗೆ ಏನು ಮಾಡ್ತಾರೆ ಇವರು, ಯೋಗಶಕ್ತಿಯಿಂದ ನೋಡಿದರೆ ಮುಂದೆ ಎದೋ ಆಗೋದು ಕಾಣಿಸುತ್ತೆ, ಹಿಂದೆ ಎಂದೋ ಆಗಿದ್ದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಇನ್ನೊಬ್ರದ್ದು ಕಾಣಿಸುತ್ತೆ. ಮತ್ತೆ ನೀನೇನಾಗಿದ್ದೆ ವಾಪಸ್ ಹೇಳಿ ಶುರು ಮಾಡ್ತಾರೆ, ಮುಂದೆ ಏನಾಗ್ತೀಯ ಅಂತ ಹೇಳ್ತಾರೆ. ಯೋಗಿಗಳ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸ್ಕೂಟರ್ ಮೇಲೆ ಇಬ್ಬರು ಪ್ಲಸ್ ಒನ್ ಅಷ್ಟೇ, ಕಾರ್ನಲ್ಲಿ 4 ಜನ ಕೊಡ್ಬೋದು, ಬಸ್ನಲ್ಲಿ 3 ಜನ ಕೊಡು. ಆ ಥರ ಯೋಗಿಗಳಲ್ಲಿ ತಾರತಮ್ಯ. ಯೋಗಿಗಳಲ್ಲಿ ಒಬ್ಬರು ಮಾತ್ರ ಮ್ಯಾನೇಜ್ ಮಾಡೋ ಯೋಗಿಗಳು ಬೇರೆ, 100 ಜನ ಮ್ಯಾನೇಜ್ ಮಾಡೋ ಯೋಗಿಗಳು ಬೇರೆ, ಆ ಥರ ಇರ್ತಾರೆ. ಅದು ಎಲ್ಲ ಯೋಗಶಕ್ತಿ ಅದು. ಇದೆಲ್ಲ ಒಪ್ತಿರಲ್ಲ, ಅದೇ ರೀತಿಯಲ್ಲಿ ಮನಸ್ಸಿಗೂ ಏನಿದೆ ಒಂದು ಶಕ್ತಿ ಇದೆ. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಮನಸ್ಸು ಯಾರು ಸರಿಯಾಗಿ ಇಟ್ಕೊಂಡಿರ್ತಾರೋ ಅವ್ರಿಗೇನು ಬರುತ್ತೆ, ಯೋಗಶಕ್ತಿ ಬರೋದು ಚೆನ್ನಾಗಿ. ಹುಚ್ಚಿ ಅವ್ರಿಗೆ ಯೋಗ ಹೇಳ್ಕೊಡ್ಬೇಕು ಈ ಮಧ್ಯೆ, ಅದು ನಾರ್ಮಲ್ಲೇ ಗೊತ್ತಿಲ್ಲ ಅವನಿಗೆ, ಯೋಗ ಗೊತ್ತಿರೋ ಗೊತ್ತಿರೋ ಚಾನ್ಸ್ ಇಲ್ಲ. ಅದಕ್ಕೆ ಯೋಗಿಗಳಾಗಬೇಕು ಅಂತಂದರೆ ಮೈಂಡನ್ನು ಏನು ಮಾಡ್ಕೋಬಾರ್ದು, ಡಿಸ್ಟರ್ಬ್ ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಮೈಂಡ್ ಡಿಸ್ಟರ್ಬ್ ಮಾಡಿಕೊಂಡ್ರೆ ಯೋಗ ಬರೋ ಚಾನ್ಸೇ ಇಲ್ಲ. ಮನಸ್ಸು ಸರಿಯಾಗಿರಬೇಕು, ಸರಿಯಾಗಿರ್ಬೇಕಾದ್ರೆ ಕಾಮಕ್ರೋಧ ಬಿಡಬೇಕು, ಕಾಮಕ್ರೋಧ ಬಿಡಬೇಕಾದ್ರೆ ದೋಷ ಇರಬಾರ್ದು, ದೋಷ ಗೆಲ್ಲಬೇಕಾದ್ರೆ ತಪ್ಪು ಮಾಡಬಾರ್ದು. ಒಂದೊಂದು ಲಿಂಕವು ಶುದ್ಧವಾದ ಜೀವನ ಇದ್ದಾಗ ಇವೆಲ್ಲ ಸಾಧ್ಯ ಆಗುತ್ತೆ. ಅಲ್ಲ ಅಲ್ಲ, ಹೇಳಿದ್ನಲ್ಲ ಹೆಸರು ಬೇಡ ಅಂತ ಹೇಳಿದೆ. ಏವಂ ಪೂರ್ವಾನುಭೂತಂಚ ಮನಸ್ಸೈವ ಅವಗಮ್ಯತೆ. ಈಗ ಹಿಂದೆ ತಿಳ್ಕೊಳ್ಳೋದಕ್ಕೆ ಬೇರೆ ಯಾವ ಡಾಕ್ಯುಮೆಂಟ್ಸು ಇಲ್ಲ, ಮನಸ್ಸೊಂದೇ ಡಾಕ್ಯುಮೆಂಟ್ ಅದು. ವಿಜ್ಞಾತಂ ಮನಸಾ ಪೂರ್ವಂ ಮಯಾ ಏತತ್ ಕೃತಮಿತ್ಯಪಿ. ನಾನು ಹಿಂದೆ ಹೀಗೆ ಮಾಡಿದ್ದೆ, ಜಡ ಬರ್ತಾರೆ ನಿನಗೆ ಎಷ್ಟು ಮೇನ್ ಅದು ನೆನಪಿದ್ದಕ್ಕೆ ಉದ್ಧಾರ ಆಗಿಬಿಟ್ಟಾತ. ಇವತ್ತೇನಾದ್ರು ಸ್ಮೃತಿ ಅಪ್ರಮಾಣ ಅಂತ ಆಗಿದ್ದು, ಜಡ ಬರ್ತಾರೆ ಉದ್ಧಾರ ಆಗೋ ಚಾನ್ಸೇ ಇರಲಿಲ್ಲ. ಸ್ಮೃತಿ ಪ್ರಮಾಣವಾಗಿದ್ದಕ್ಕೆ ಬಂದ ಶ್ರೇಷ್ಠವಾದ ಹಿರಿಮೆ. ಸ್ಮೃತಿ ಅಪ್ರಮಾಣ ಎಲ್ಲ ವಿದ್ಯಾರ್ಥಿಗಳು ಬೇಲೆ. ಅದಕ್ಕೆ ಇದು ಪಾಸ್ ಆಗೋದು ಯಾವ್ದು ಬೇಸಿಸ್ ಮೇಲೆ, ಅವರು ಓದಿ ನೆನಪಿಟ್ಕೊಂಡಿದ್ರು ಬೇಲೆ. ಸ್ಮೃತಿ ಅಪ್ರಮಾಣ ಅಂದರೆ ಎಲ್ಲ ಕತೆ ಮುಗಿದೋಯ್ತು. ಅಂದರೆ ಎಂಥ ತಪ್ತ ಫಿಲಾಸಫಿ ಬಂದಿತ್ತು ಯೋಚನೆ ಮಾಡಬೇಕಾಗ. ವಿಜ್ಞಾತಂ ಮನಸಾ ಪೂರ್ವಂ ಮಯಾ ಏತತ್ ಕೃತಮಿತ್ಯಪಿ ಸಾಕ್ಷಾತ್ ಅನುಭವಾತ್ ಸಿದ್ಧಂ ಕಥಮೇವ ಹಿ ಅಬೋಧ್ಯತೆ. ಇಲ್ಲಿ ಸ್ಪಷ್ಟ ನಮ್ಮ ಅನುಭವಕ್ಕೇನೆ ಸ್ಮೃತಿ ಪ್ರಮಾಣ ಅಂತ ಗೊತ್ತಿರಬೇಕಾದ್ರೆ, ಅನುಭವ ಪ್ರಮಾಣ ಅಂತ ಹೇಳೋ ನೀನು, ಸ್ಮೃತಿ ಪ್ರಮಾಣ ಅಂತ ಹೇಳ್ತಾ ಅನುಭವನ ಅಲಗಡಿತಿಯಲ್ಲ, ಏನು ಮಾಡಬೇಕು ಇದಕ್ಕೆ? ಸಾಕ್ಷಾತ್ ಅನುಭವಾತ್ ಸಿದ್ಧಂ ಕಥಮೇವ ಹಿ ಅಬೋಧ್ಯತೆ. ಹೇಗೆ ಅಲಗಡಿತೀಯ, ಸಾಧ್ಯವೇ ಇಲ್ಲ. ಏವಂ ಲಕ್ಷಣಕ್ಕೆ ಮಾನತ್ರಯೇ ಬ್ರಹ್ಮಾದಿ ವಸ್ತುಷು ಪ್ರಮಾಣಂ ವೇದ ಏವೈಕ ತತ್ ಪ್ರಾಮಾಣ್ಯಂಚ ಸಾಧಿತಂ. ಅವಿಲಕ್ಷಣತ್ವಾಧಿಕರಣಕ್ಕೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇತ್ತು. ಏವಂ ಲಕ್ಷಣಕ್ಕೆ ಮಾನತ್ರಯೇ, ಹೀಗೆ ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಹೆಚ್ಚಾದಿ ತ್ರಿತಯಂ ಪ್ರಮಾಣ ಮಾನತ್ರಯ, ಇವು ಮೂರು ಪ್ರಮಾಣಗಳು ಸಿದ್ಧವಾದ ಮೇಲೆ ಬ್ರಹ್ಮಾದಿ ವಸ್ತುಷು ಪ್ರಮಾಣಂ ವೇದ ಏವ. ಬ್ರಹ್ಮಾದಿ ಅತೀಂದ್ರಿಯ ವಸ್ತುಗಳ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಆಗಮ ಯಾವುದು? ವೇದಗಳೇ ಹೊರತು ಬೇರೆ ಅಲ್ಲ. ರೈಲ್ವೆ ಸ್ಟೇಷನ್ ಹೋಗಿ ಟ್ಯಾಕ್ಸ್ ಬಗ್ಗೆ ಕೇಳಿದ್ರೆ ಏನು ಮಾಡ್ತಾರೆ ಅವರು? ಗೊತ್ತಾ, ರಾಂಗ್ ಅಡ್ರೆಸ್. ಟ್ಯಾಕ್ಸ್ ಹೋದ್ರೆ ರೈಲ್ವೆ ಟಿಕೆಟ್ ಕೊಡಿ ಅಂತ ಕೇಳು, ಅದು ತಪ್ಪು. ಅದು ವೇದಾದಿಗಳ ಅತೀಂದ್ರಿಯ ಪದಾರ್ಥ ಬಗ್ಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು? ನಾವು ವೇದಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಪ್ರಮಾಣಂ ವೇದ ಏವ ಏಕಃ, ಅದು ಈಕ್ವಲೆಂಟ್ ಇನ್ನೊಂದಿಲ್ಲ. ವೇದ ಅಂದರೆ ವೇದನೆ. ತತ್ ಪ್ರಾಮಾಣ್ಯಂಚ ಸಾಧಿತ, ಅದ್ರ ಪ್ರಾಮಾಣ್ಯ ಹೇಳಿದ್ದೇವೆ ಈಗಾಗಲೇ. ಪ್ರಾಮಾಣ್ಯ ಅಂದರೆ ಹೇಗದು? ಸತಯವ ಅಪೌರುಷೇಯತ್ವ ಪ್ರಮಾಣಂ ಒಂದು ಕಾರಣ, ಅಪೌರುಷೇಯತ್ವದಿಂದ ಸತಯವ ಸಿದ್ಧಂ ಪ್ರಾಮಾಣ್ಯಂಚ ಸತಯವ. ಇವೆಲ್ಲ ನೆನ್ಪಿಟ್ಕೊಂಡ್ಬಿಟ್ರೆ ವೇದ ಪ್ರಾಮಾಣ್ಯ ಹಿಂದೆ ಸಾಧಿತವಾಗಿದೆ ಅಂತ ಹೇಳಿದ ಅರ್ಥ ಆಗುತ್ತೆ. ಅದಿಷ್ಟು ಒಂದು ಘಟ್ಟ. ಮುಂದೆ ಅಭಿಮಾನ್ಯಧಿಕರಣಂ, ಇದಿಷ್ಟು ಆಡಿಟ್ ಸುಧಾದ್ರೆ ಭಾಳ ಡಿಟೇಲಾಗಿ ಡಿಸ್ಕಸ್ ಮಾಡ್ತಾರೆ. ಪ್ರಮಾಣ ಲಕ್ಷಣ ಕಥಾ ಅಷ್ಟು ಓದಿದ್ದವರೆ ಭಾಳ ಬೇಗ ಪಟಪಟ ಓದು ಮುಂದೆ ಓದ್ಕೊಂಡು ಹೋಗ್ಬೋದು, ಇಲ್ಲದವರೆ ಸಾಕಷ್ಟು ಟೈಮ್ ತೊಗೊಳುತ್ತೆ. అభిమాన్యధికరణం తథా విభృజ్జలాదీనాం వాగాదివాచక అష్టవ్యాప్తివృద్ధత్వాత్ తత్రమానం కథం భవే తతస్తన్నామక కశ్చిత్ మానన్యో భవేదితి. ಈಗ ಅಭಿಮಾನ್ಯಧಿಕರಣ ವೇದಗಳ ಬಗ್ಗೆ ಪ್ರಮಾಣ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರ ಅವನು ಇಲ್ಲಿ ಅಬ್ಜೆಕ್ಷನ್ಸ್ ತರ್ತಾರೆ. ವೇದಗಳು ಪ್ರಮಾಣ ಅಂತ ಹೇಳಿದ್ರಿ, ಅಪೌರುಷೇಯ ಅಂತ ಹೇಳಿದ್ರಿ. ನೋಡಿ ಏನೇನು ಹೇಳ್ತಾ ಇದೆ, ಅದು ವೃತಪ್ರವೀತ ಅಂತ ಹೇಳುತ್ತೆ, ಅದು ಹೇಗೆ ಒಪ್ಪೋದು ಅಂತ ಕೇಳಿದ. ಮೊದಲು ವೇದನೇ ಒಪ್ಪೋದಿಲ್ಲ ಅಂತ ಹೇಳಿದ್ದ, ಈಗೇನು ಮಾಡ್ದ, ವೇದ ಕೆಲವು ವಾಕ್ಯ ಇಂಥ ವಾಕ್ಯ ಬರುತ್ತೆ ಅದಕ್ಕೆ ಒಪ್ಪೋದಿಲ್ಲ ಅಂತ ಅದಕ್ಕೆ ಅರ್ಥ ತೋರಿಸ್ತಾರೆ. ಅದಿರ ಕಾಮನ್ ಸೆನ್ಸ್ ಯಾಕೆ ಯೋಚನೆ ಮಾಡ್ತೀಯ. ತಥಾಪಿ ಬೃಜ್ಜಲಾದೀನ ವೃತಬ್ರವೀ ಮತ್ತು ಜಲಮಬ್ರವೀತ್ ಈ ವಾಕ್ಯಗಳಿದ್ರೆ ಬುದ್ಧಿ ವಾಗಾದಿ ವಾಚಕ ದೃಷ್ಟವ್ಯಾಪ್ತಿ ವಿರುದ್ಧತ್ವ, ಅವೆಲ್ಲ ಬುದ್ಧಿ ವಾಕ್ ಎಲ್ಲವೂ ಇರಬೇಕು ಅವಕ್ಕೆಲ್ಲ ಕೂಡ. ದೃಷ್ಟವ್ಯಾಪ್ತಿ ವಿರುದ್ಧತ್ವ, ದೃಷ್ಟವ್ಯಾಪ್ತಿ ಏನು, ಮಣ್ಣೆಂದು ಮಾತಾಡೋದಿಲ್ಲ, ಜಲಕ್ಕೆ ಮಾತನಾಡೋ ಶಕ್ತಿ ಇಲ್ಲ ಅಂತ ಗೊತ್ತಿದೆ, ಅದು ವಿರುದ್ಧ, ಅದೇ ಪ್ರಮಾಣವಾಗುತ್ತೆ ಅಂತ ಪ್ರಶ್ನೆ. ತತ್ರ ಮಾನಂ ಕಥಂ ಭವೇತ್, ಅದೇ ಪ್ರಮಾಣ ಮಾಡಬೇಕು ಅಂದರೆ ತತಃ ತನ್ನಾಮಕ ಕಶ್ಚಿತ್ ಕುಮಾನನ್ಯೋ ಭವೇದಿತಿ. ಆಗ ಮೃತನಾಮಕನಾದಂಥ ದೇವತೆ ಇದ್ದಾಳೆ, ಅವಳು ಮಾತಾಡಿದ್ರೆ ಅರ್ಥ ಮಾಡೋದು ಬಹಳ ಸುಲಭ. ನಮ್ಮಲ್ಲಿ ಅಭ್ಯಾಸ ಬಂದು ಚೇರ್ ಸ್ಪೀಕ್ಸ್ ಅಂದ್ಬಿಡ್ತಾರೆ, ವಿತ್ ಪರ್ಮಿಷನ್ ಆಫ್ ದಿ ಚೇರ್ ಅಂದ್ಬಿಡ್ತಾರೆ. ಅದಕ್ಕೆಲ್ಲ ಏನರ್ಥ, ಹೇಳೋನು ಕೇಳೋದೆಲ್ಲ ಏನು ಗೊತ್ತಿದೆ ಇಲ್ಲಿ, ಚೇರ್ ಪರ್ಸನ್ ಚೇರ್ಮ್ಯಾನ್ ಅಂತ. ಅದೇ ರೀತಿಯೇ ಈ ರೀತಿ ವೇದದ ಅರ್ಥ ರೂಢಿಯಲ್ಲಿ ಬಂದೋಗಿದೆ ಇವತ್ತಿನ ದಿವಸ. ವೇದ ಯಾಕೆ ಹೇಗೆ ಹೇಳಿದ್ರು, ನೀವು ಯಾಕೆ ಹೇಗೆ ಮಾತಾಡ್ತೀರಿ, ಹಾಗಿದ್ರೆ ಯಾಕೆ ಮಾತಾಡ್ತೀರಿ ಅದಕ್ಕೆ, ಅದು ಇನ್ಫ್ಯಾಕ್ಟ್ ಆ ರೀತಿ ಮಾತಾಡಿದ್ರೆ ಭಾಳ ಡಿಸೆಂಟ್ ಲ್ಯಾಂಗ್ವೇಜ್ ಅಂತ ಅರ್ಥ. ಗೊತ್ತಾಯ್ತಾ, ಚೇರ್ಮನ್ ಸ್ಪೀಕ್ಸ್ ಅಂದ್ರೆ ಇವ್ಯಾ ಸರಿಯಾಗಿ ಸರಿಯಾಗಿ ಗೊತ್ತಿಲ್ಲ ಅಂತ, ಚೇರ್ ಸ್ಪೀಕ್ಸ್ ಅಂದರೆ ಭಾಳ ಎಫಿಷಿಯೆಂಟಾಗಿ ಮಾತಾಡಿದ್ದಾರೆ. ಅರ್ಥಾಯ್ತಾ, ಅಂತ ಮಾತುಗಳಿಗೆ ಮಹತ್ವ ಜಾಸ್ತಿ ಯಾವಾಗಲೂ ಕೂಡ. ಆ ರೀತಿ ವೇದಗಳು ಭಾರಿ ದೊಡ್ಡದಾದ್ರಿಂದ ಅದು ಹೇಗೆ ಮಾತಾಡುತ್ತೆ, ವಿಶೇಷವಾದ ಅರ್ಥ ಇರೋ ಮಾತಾಡುತ್ತೆ. ತತಃ ತನ್ನಾಮಕ ಕಶ್ಚಿತ್ ಕುಮಾನನ್ಯೋ ಭವೇದಿತಿ ಯುಕ್ತಾಗಮ ವಿರೋಧೇನ ಪ್ರಾಪ್ತಮತ್ರಾಭಿಧೀಯತೆ ಬಾಲರೂಢಿಂ ವಿನೈವಾಪಿ ಸ್ವದ್ರೂಢಿತಮಾಶ್ರಯಾತ್. ಯುಕ್ತಾಗಮ ವಿರೋಧೇನ ಪ್ರಾಪ್ತಮತ್ರಾಭಿಧೀಯತೆ, ಯುಕ್ತಿಗೂ ವಿರುದ್ಧ ಆಗಮಕ್ಕೂ ವಿರೋಧ, ಅದಕ್ಕೆ ಉತ್ತರ ಕೊಟ್ಟರು ಅದೇನು ಆಗಲ್ಲ, ವೃತ್ ಅಂದರೆ ಉದಾಹರಣೆ ದೇವತ ಅಂತ ಹೇಳಿ ಈ ರೀತಿ ಅರ್ಥ ಮಾಡ್ತೇವೆ. ಆ್ಯಕ್ಚುಲಿ ಯುದ್ಧದ್ರೂಢಿ ಇರೋದೇ ಹಾಗೆ ಅಂತ ಹೇಳ್ಬಿಡ್ತಾರೆ. ಬಾಲರೂಢಿಂವಿನೈವಾಪಿ ಯುದ್ಧದ್ರೂಢಿ ಸಮಾಶ್ರಯ, ಈ ಸೇರಿಸ್ಬೇಕು ಅಂದರೆ ಚಿಕ್ಕ ಮಕ್ಕಳು ನಕ್ಕಬಿಡ್ತಾ ಅರ್ಥ ಆಗೋದಿಲ್ಲ ಅವರಿಗೆ, ದೊಡ್ಡವರಿಗೆ ಅರ್ಥ ಆಗುತ್ತೆ. ಅದು ಯುದ್ಧದ್ರೂಢಿ ಅಂತ ಸಾಮಾನ್ಯರಿಗೆ ಮಾತ್ರ ಅರ್ಥ ಆದರೆ ಬಾಲರೂಢಿ ಅಂತ, ಇವರಿಗೆ ಅರ್ಥ ಆದರೆ ಯುದ್ಧದ್ರೂಢಿ. ಚಿಕ್ಕ ಮಕ್ಕಳು ಏನಂತ ಹೇಳಿಸ್ಕೊಡ್ತಾರೆ, ವಾಟ್ ಇಸ್ ಯುವರ್ ನೇಮ್, ಓಕೆ, ಇದರೊಳಗೆ ಪ್ಲೇ ಹೋಮ್ನಾಗೆ ತಗೊಂಡು ಏನು ಉತ್ತರ ಕೊಡ್ಬೇಕು ಅವನು, ಮೈ ನೇಮ್ ಈಸ್ ಅಂತ ಹೇಳ್ಬೇಕು. ಅವ್ರು ಇಂಟರ್ವ್ಯೂ ಏಜ್ ಇಂಟರ್ವ್ಯೂ ಹೋಗಿರ್ತಾರೆ, ವಾಟ್ ಇದ್ರೆ ಮೈ ನೇಮ್ ಈಜ್ ಶುರು ಮಾಡ್ತಾನೆ. ಗೊತ್ತಾಯ್ತಾ, ಇಲ್ಲಿ ಹಾಗೆ ಹೇಳಬೇಕು, ಇಲ್ಲದ್ರೆ ಪಾಸ್ ಕೊಡೋದಿಲ್ಲ, ಮೈ ನೇಮ್ ಈಜ್ ಅಂದರೆ ಬರೀಬೇಕು ಅಲ್ಲಿ ಬರೀಬಾರ್ದು. ಅದಕ್ಕೆ ಬಾಲಕರಿಗೆ ಈ ಥರ ಟ್ರೈನಿಂಗ್ ಕೊಟ್ಟರೆ ಮುಂದೆ ಮಾತಾಡಕ್ಕೆ ಬರೋದು, ಇವನು ಆ ರೀತಿ ಶಾರ್ಟ್ ಕಟ್ ಮಾಡಿಬಿಟ್ರೆ ಬೇಜಿತ ಆಗಿಬಿಡುತ್ತೆ. ಇವನು ಆ ರೀತಿ ಮಾಡೋಗಿಲ್ಲ, ಪ್ರತಿಯೊಂದು ಪದನೂ ಸರಿಯಾಗಿ ಹೇಳಬೇಕು, ಅಲ್ಲಿ ಅಷ್ಟೇ ಪೂರ್ತಿ ಹೇಳೋದಿಲ್ಲ. ಆ ರೀತಿ ಹೇಳೋದೇ ಜ್ಞಾನಗಳ ಲಕ್ಷಣ. ಅದು ಅದೇ ರೀತಿ ವಿದ್ವದ್ರೂಢಿ ಬೇರೆ, ಈ ರೂಢಿ ಬೇರೆ. ವೃತಪ್ರವೀತಿ ಇತ್ಯಾದಿಗಳು ಎಂಥ ಮಾತುಗಳವೋ ವಿದ್ವದ್ರೂಢಿಯ ಮಾತುಗಳಾದ್ರಿಂದ ಸಮಸ್ಯೆ ಇಲ್ಲ. ತತ್ತನ್ನಾಮಾನ ಏವೈತೆ ತದ್ದತ್ವಸ್ತಭಿಬಾಧಿನಃ ಸಂತಿ ತೇಷಾಂ ವಿಶೇಷೇಣ ಶಕ್ತಿರನ್ನೇಭ್ಯ ಉಚ್ಯತೆ. ಈ ಲೋಕದಲ್ಲಿ ಸಾಮಾನ್ಯ ಉಪವಾಸ ಅಂತಷ್ಟು ಸಾಮಾನ್ಯಕ್ಕೆ ಏನು ಅರ್ಥ ಆಗುತ್ತೆ, ನಾನು ಊಟ ಮಾಡಿಲ್ಲ ಅಂತ ಅಷ್ಟೇ ಅರ್ಥ. ಬೆಳಗಿನ ಉಪವಾಸ ಇದ್ದೀನಿ ಅಂತ ಯಾರಾದ್ರು ಹೇಳಿದ್ರೆ ಊಟ ಮಾಡಿಲ್ಲ ಅಂತ ಅಷ್ಟೇ ಅರ್ಥ. ಬಟ್ ಏಕಾದಶಿ ಮಾಡಿದ್ರೆ ಉಪವಾಸ ಅಂದ ಅರ್ಥ ಏನಾಗ್ತದೆ, ಆ ಅರ್ಥ ಅಲ್ಲ. ಉಪವಾಸ ಏನೂ ತಗೊಂಡಿಲ್ಲ ಅಂತ, ಎಷ್ಟೋ ಜನ ಊಟ ಮಾಡಿಲ್ಲ ಅಂತ ಶಬ್ದಕ್ಕೆ ಉಪವಾಸ ಶಬ್ದಕ್ಕೆ ಅಷ್ಟೇ ತಿಳ್ಕೊಂಡ್ರು, ಊಟ ಮಾಡಿಲ್ಲ ಅಂದರೆ ಉಪವಾಸ ಇದ್ದೇವೆ ಅಂತ ಅಷ್ಟೇ ಅರ್ಥ. ಬಟ್ ಏಕಾದಶಿ ಉಪವಾಸಕ್ಕೆ ಅರ್ಥ ಅಲ್ಲ ಅದು, ಅದು ಅದು ಬಾಲ ರೂಢಿ ವಿದ್ವದ ರೂಢಿ. ಅರ್ಥ ಆಯ್ತಾ? ಈಗ ಇನ್ನು ಎಷ್ಟೋ ಜನಗಳು ಲೋಕದಲ್ಲಿ ಕಂಡಿರೋದೇ ಇವತ್ತು ವಿಶೇಷವಾದ ಸ್ಥಿತಿ ಆಗಿರುತ್ತೆ. ತತ್ತನ್ನಾಮಾನ ಏವೈತೆ ತದ್ವದ್ವಸ್ತಭಿಮಾನಿನಃ ಸಂತಿ ತೇಷಾಂ ವಿಶೇಷೇಣ ಶಕ್ತಿರನ್ನೇಭ್ಯ ಉಚ್ಯತೆ. ತತ್ತನ್ನಾಮಾನ ಏವೈತೆ, ಯಾವುದೋ ಒಬ್ಬ ಸ್ವಾಮಿ ಜೊತೆ ಎಲ್ಲ ಕರ್ಕೊಂಡು ಹೋದ ಕಾಲಕ್ಕೆ ಭಾರಿ ಗೌರವ ಸಂಸ್ಕಾರ ಎಲ್ಲ ಮಾಡಿದ್ದಾರೆ ಸ್ವಾಮಿಗಳಿಗೆ. ಆಮೇಲೆ ಟೀ ತರಿಸ್ತೀನಿ ಅಂತ ಹೇಳ್ತಾ ಮತ್ತೆ ಪಾಪ ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ, ಗೊತ್ತಾಯ್ತಿಲ್ಲ. ಯಾಕಂದ್ರೆ ಬೇರೆಯವ್ರೆಲ್ಲ ತೊಗೊಂಡಿರ್ತಾರೆ, ಅದು ಇವ್ರು ತೊಗೊಳ್ಳೋದು ಗೊತ್ತಿಲ್ಲ. ಹೌದಾ, ಇದು ಟೀ ತೊಗೊಳ್ಳೋದು, ಇದು ಆಫ್ಟರ್ ಆಲ್ ಟೀ ಅಷ್ಟೇ, ಊಟ ಎಲ್ಲ ಏನಲ್ಲ. ಅವ್ರಿಗೆ ಅರ್ಥ ಪನಿಗೆ ಏನಾದ್ರು ಇಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅವ್ರಿಗೆ, ಪಾಪ ಇದು ಏನೋ ಗೊತ್ತಿಲ್ಲ ಹೋಲಿಬಿಟ್ಟೆ ಅಂದ್ಬಿಡ್ತಾರೆ ಅಷ್ಟೇ ಹೊರತು. ಅವ್ರಿಗೆ ಯಾಕೆ ಅದು ನೋಡಿ ಅಭ್ಯಾಸ ಇಲ್ಲ ಅವ್ರಿಗೆ, ಬೇರೆ ಯಾರು ಬಂದಾಗ ಅಲ್ಲಿ ತೊಗೊಂಡು ಅಭ್ಯಾಸ ಇರೋದ್ರಿಂದ ಇದು ಅವ್ರ ಅರ್ಥನೇ ಆಗೋದಿಲ್ಲ. ಅದು ಅದು ಆ ರೂಢಿ ಅಷ್ಟೇ ಅವ್ರಿಗೆ, ಇದ್ರದ್ದು ಆ ಈ ಪರಿಚಯ ಇದ್ದವ್ರು ಏನಾಗ್ತದೆ, ಅವ್ರು ಎಷ್ಟು ತಪ್ಪು ಮಾಡಿದ್ರೆ ನಮಗೆ ಗೊತ್ತು, ಅವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಅವ್ರನ್ನ ನಾ ಅವ್ರ ಮಾತು ನಮಗೆ ಅನ್ಯೂಜಲ್ ಕಂಡ್ರೆ ನಮ್ಗೆ ಅವ್ರಿಗೆ ಅನ್ಯೂಜಲ್ ಕಾಣ್ತದೆ. ಇವ್ರು ಎಂಥವ್ರು ಅಂತ ನಾವು, ಅವ್ರನ್ನ ತೋರುತ್ತ ನಮಗೆ, ಇವರನ್ನು ತೋರುತ್ತ ಅವರು ಅಂತ ಹೋಗ್ಬಿಡ್ತಾರೆ. ಆ ಫೀಲ್ಡಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೋದರೆ ಆ ಬಳಕೆ ಮಾಡೋಕ್ಕೆ ಬರೋದೇ ಇಲ್ಲ. ಅಕ್ವೆಂಟೆನ್ಸ್ ಅಂತೀವಲ್ಲ, ಅದೇ ಅಕ್ವೆಂಟ್ ಆಗ್ತಾ ಆಗ್ತಾ ಹೋದ್ರೆ ಅಂತ ವಿಶೇಷ ಗೊತ್ತಾಗುತ್ತೆ. ತತ್ತನ್ನು ಅನೇಕರಿಗೆ ಗೊತ್ತಾಗುತ್ತೆ. ಕನಕದಾಸ ಏನು ಬರೀತಾರೆ, ಹರಿಭಕ್ತಿ ಸಾರದೊಳಗೆ ನಳಚರಿತ್ರೆಯೊಳಗೆಲ್ಲ ಬರೀತಾ ಹೋಗ್ತಾರೆ. ಹರ ಹರ ಅಂತ ಹೇಳ್ತಾರೆ, ಹರ ಹರ ಮಹಾದೇವ ಹೀಗೆಲ್ಲ ಬರೀತಾರೆ. ಗೊತ್ತಾಯ್ತಾ, ಶಿವ ಶಿವ ಎಂದರು ಅಂತ ಬರೆದು ಬಿಡ್ತಾರೆ. ಅದಕ್ಕೆ ದೊಡ್ಡ ಯಾರೋ ಒಬ್ರು ಎಡಿಟ್ ಮಾಡಿದಾಗ ಸರ್ಕಾರದಿಂದ ನೋಡಿದ್ರೆ ಕನಕದಾಸರು ಶಿವಭಕ್ತರು, ಹರ ಹರ ಅರ್ಧ ಬಂದಿದೆ, ಶಿವ ಶಿವ ಅರ್ಧ ಬಂದಿದೆ ಅಂತ ಹೇಳಿದ್ರು ವ್ಯಾಖ್ಯಾನ ಅದು. ಗೊತ್ತಾಯ್ತಾ, ಬರೆದವ್ರಿಗೆ ಸಾಮಾನ್ಯ ವ್ಯಕ್ತಿ ಭಾರಿ ಬುದ್ಧಿವಂತ, ಉದ್ದೇಶಪುರ ತಗೊಂಡಿದ್ದ ಹರಿ ಹೆಸರು ಹರಿಭಕ್ತಿ ಸಾರ, ಅದರಲ್ಲಿ ಅದೆಲ್ಲ ಹೇಗೆ ಬರುತ್ತದು ಪರ ಸಂಭವ ನಡೆದೇರಿತ್ತು ವೈಷ್ಣವ ಗ್ರಂಥ ಯಾಕೆ ಬರುತ್ತೆ? ಅದು ಕನ್ನಡದಲ್ಲಿ ಇಡಿ ಎಂಬುದು ಹರ ಹರ ಅನ್ನೋದು ಶಿವ ಶಿವ ಅಯ್ಯೋ ಶಿವ ಶಿವ ಅನ್ನೋದು ಏನವು ಉದ್ಗಾರಗಳು ಅಷ್ಟೇ. ಅದು ಶಿವ ಹರ ಮುಖ್ಯ ಅಲ್ಲ, ಅಲ್ಲಿ ಉದ್ಗಾರ ತಮ್ಮ ಅನ್ವಾಂಟೆಡ್ ಥಿಂಗ್ ಆಸ್ ಹ್ಯಾಪೆಂಡ್ ಅಂತ ಅಷ್ಟೇ ಅರ್ಥ. ಹಿಡಿತಾ ಅಯ್ಯೋ ಅಂದರೆ ಹಾಗೋ ಹಾಗೆ ಹಾಂ, ಜನಕ್ಕೆ ಅರ್ಥ ಆಗದೆ ಮಾಡಿಬಿಟ್ರು ದೊಡ್ಡ ವ್ಯಾಖ್ಯಾನ ಅದು ಬರೆದು ಬಿಡೋದು. ಹಾಂ, ಅದೆಲ್ಲ ಏನು ಗೊತ್ತಿಲ್ಲ ಅವರಿಗೆ, ಅದು ಗೊತ್ತಿದೆ ಅಥವಾ ಗೊತ್ತಿದ್ದು ಹೊಸ ಮಾಡೋ ಪ್ರವೃತ್ತಿ ಇದೆ, ಅದು ಸರಿಯಲ್ಲ. ನೀವು ಒಪ್ತಿರೋ ಬಿಡ್ತಿರೋ, ಅವ್ರು ಏನು ಮೂಲತಃ ಏನವರು ವಿಷ್ಣು ಭಕ್ತರು, ಅದನ್ನ ಹೇಳೋದಕ್ಕೆ ದುರುಪಯೋಗವಾಗಿ ಅಂತ ಪದ ಉಪಯೋಗಿಸು. ಸಂತಿ ತೇಷಾಂ ವಿಶೇಷೇಣ ಶಕ್ತಿರನ್ಯೇಭ್ಯ ಉಚ್ಯತೆ ವ್ಯಾಪ್ತಿಶ್ಚ ಉಕ್ತಾನುಸಾರೇಣ ದೃಶ್ಯಂತೆ ಚಾಧಿಕಾರಿಭಿ. ಅದಕ್ಕೆ ಸಂತಿ ತೇಷ ತತ್ತನ್ನಾಮಾನ ಏವೈತೆ ತತ್ತದ್ವಸ್ತು ಅಭಿಮಾನಿನ. ಆಯಾ ಹೆಸರಿನ ದೇವತೆಗಳೇ ಇದ್ದಾರೆ, ಆ ಹೆಸರಿನ ಬಡ್ ಅಂದರೆ ಮೃತ್ ಅಂತಕ್ಕಂಥ ಒಬ್ಬ ದೇವತೆ ಇದ್ದಾಳೆ, ಮೃತ್ ದೇವತೆಯನ್ನು ಸೇರಿಸಿದ್ರು ಅದೇ ಅರ್ಥ, ಮೃತ್ ಮಾತಾಡೋದು ಅದೇ ಅರ್ಥ. ತತ್ತದ್ವಸ್ತು ಅಭಿಮಾನಿನ ಸಂತಿ ತೇಷಾಂ ವಿಶೇಷೇಣ ಶಕ್ತಿರನ್ಯೇಭ್ಯ ಉಚ್ಯತೆ. ಸಂತಿ ದೇಶಾಂ ವಿಶೇಷೇಣ, ವಿಶೇಷವಾದಂಥ ಶಕ್ತಿ ಇದೆ. ಗೊತ್ತಾಯ್ತಾ, ಶಕ್ತಿ ಅನ್ಯೇಭ್ಯ ಅವ್ರಿಗೆ ಅನ್ಯೇಭ್ಯ ವಿಶೇಷ ಶಕ್ತಿ ಯುಜ್ಯತೆ, ಅನ್ಯೇಭ್ಯ ದೇಶಾಂ ವಿಶೇಷೇಣ ಶಕ್ತಿ ಉಚ್ಯತೆ. ಉಳಿದ ದೇವತೆಗಳಿರತಕ್ಕಂಥ ಶಕ್ತಿ ಅವರಿಗೆ ಆದ್ಮೇಲೆ ಮೈಕಿಗೊಂದು ಕೆಲಸ ಶಕ್ತಿ ಇದೆ. ಗೊತ್ತಾಯ್ತಾ, ಹೀಟ್ರಿಗೊಂದು ಶಕ್ತಿ ಇದೆ, ಈ ಶಕ್ತಿ ಅದಕ್ಕಿಲ್ಲ, ಆ ಶಕ್ತಿ ಇದಕ್ಕಿಲ್ಲ. ಗೊತ್ತಾಯ್ತಾ, ಎರಡು ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳಾದರೂ ಕೂಡ ಇದ್ರ ಶಕ್ತಿನೇ ಬೇರೆ, ಅದು ಶಕ್ತಿನೇ ಬೇರೆ. ಅದಕ್ಕೇನೆ ಮಣ್ಣಿಗೆ ವಿಶೇಷವಾದ ಶಕ್ತಿ ಇದೆ ಆ ದೇವತೆಗೆ ಅಂತ. ವ್ಯಾಪ್ತಿಶ್ಚ ಉಕ್ತಾನುಸಾರೇಣ ದೃಶ್ಯಂತೇಚ ಅಧಿಕಾರಿಗಳಿಗೆ, ಅಧಿಕಾರಿ ಅರ್ಧ ವ್ಯಕ್ತಿಗಳಿಗೆ ಇಂಥ ಒಂದು ವ್ಯಾಪ್ತಿ ಸ್ಪಷ್ಟ ಹೇಳಿದಂತೆ ಸ್ಪಷ್ಟ ಅನುಭವಕ್ಕೆ ಬರ್ತಾ ಇದೆ. ಶಾಸ್ತ್ರೋಕ್ತ ವಸ್ತುನಶ್ಚೈವ ವ್ಯುತ್ಪತ್ತಿ ಶಾಸ್ತ್ರಲಿಂಗತ. ಶಾಸ್ತ್ರೋಕ್ತ ವಸ್ತುನಶ್ಚೈವ ವ್ಯುತ್ಪತ್ತಿ ಶಾಸ್ತ್ರಲಿಂಗತ. ಶಾಸ್ತ್ರೋಕ್ತವಾದ ವಸ್ತುವಿನ ಬಗ್ಗೆ ವ್ಯುತ್ಪತ್ತಿ, ಆ ಬಗ್ಗೆ ಬಳಕೆ, ವಾಚ್ಯವಾಚಕ ಸಂಬಂಧವನ್ನು ಶಾಸ್ತ್ರಲಿಂಗತ, ಶಾಸ್ತ್ರಲಿಂಗದೇ ಮಾಡಬೇಕು. ಶಾಸ್ತ್ರೋಕ್ತವಾದ ಲಿಂಗ ಅಂತ, ಶಾಸ್ತ್ರಲಿಂಗ ಅಂದ್ರೇನು? ಶಾಸ್ತ್ರೋಕ್ತವಾದ ಲಿಂಗ ಅಂದರೆ ಯುಕ್ತಿ. ಶಾಸ್ತ್ರೋಕ್ತವಾದ ಎಲ್ಲ ಕಡೆ ವ್ಯಾಪ್ತಿ ಆದ ಮುಂದಿನ ಪ್ರಶ್ನೆ, ಅದರಲ್ಲೂ ತಾರತಮ್ಯ ಮತ್ತೆ ಅವಾಂತರಾಭಿಮಾನಿ ಮುಖ್ಯಾಭಿಮಾನಿ ಹಾಗೆಲ್ಲ ಇದೆ. ಅದು ಹೇಳ್ತಿರೋದೇನೀಗ, ಅದರಲ್ಲೂ ಅವಾಂತರಾಭಿಮಾನಿ ಬೇರೆ ಮುಖ್ಯ, ಅದು ಕೂಪಾಭಿಮಾನಿ ದೇವತೆಗಳು ಬೇರೆ, ಜಲ ನದ್ಯಾಭಿಮಾನಿ ದೇವತೆ ಬೇರೆ, ಸರೋವರಾಭಿಮಾನಿ ದೇವತೆಗಳು ಬೇರೆ, ಅವ್ರ ವ್ಯಾಪ್ತಿ ಜಾಸ್ತಿ, ಇವ್ರ ವ್ಯಾಪ್ತಿ ಕಡಿಮೆ. ಹೇಳಿದ ಮತ್ತು ಉದಾಹರಣೆಗೆ ತಾಲೂಕಾಫೀಸರು ವ್ಯಾಪ್ತಿ ಕಡಿಮೆ, ತಹಸೀಲ್ದಾರ ವ್ಯಾಪ್ತಿ ಕಡಿಮೆ, ಡಿಸ್ಟ್ರಿಕ್ಟ್ ಡಿ ಸಿ ವ್ಯಾಪ್ತಿ ಜಾಸ್ತಿ, ಲೋಕ ನಮ್ಮೆದುರಿಗೆ ಇರೋದೆಲ್ಲ ಕೂಡ ಇಬ್ಬರು ಅಧಿಕಾರಿಗಳಾದರೂ ಕೂಡ ವ್ಯಾಪ್ತಿ ವ್ಯತ್ಯಾಸ ಆಗ್ತಾ ಹೋಗುದು. ಅದಕ್ಕೆ ಕೂಪಾಭಿಮಾನಿ, ಸ್ನಾನಕ್ಕೆ ಹೋದ ಕೂಪಾಭಿಮಾನಿ ದೇವತೆಗಳಿಗೆ ಕೊಡೋ ಕ್ರಮ ಬೇರೆ. ವಾಪಿ ವಾಪ್ ಕೂಪ ಬೇರೆ, ವಾಪಿ ಬೇರೆ. ಕೂಪ ಅಂದರೆ ಸೇದೋ ಬಾವಿ, ವಾಪಿ ಅಂದರೆ ಇಳಿಯೋ ಬಾವಿ, ಅಲ್ಲಿ ಅಭಿಮಾನಿ ದೇವತೆಗಳು ಬೇರೆ. ಮತ್ತೆ ಸರೋವರ ಅದು ನ್ಯಾಚುರಲ್ ಲೇಕ್, ವಾಪಿ ಎಂಬುದು ಕೃತಕ ಲೇಕ್ ಎಂಬ ನ್ಯಾಚುರಲ್ ಬಂದು ಸರೋವರ, ಅದಕ್ಕೆ ಅಭಿಮಾನಿ ದೇವತೆಗಳು ಬೇರೆ. ಮತ್ತೆ ಅದರಲ್ಲಿ ತಾರತಮ್ಯ, ಅದರಿಂದ ಅವರ ತಕ್ಕಂತೆ ವ್ಯಾಪ್ತಿ ಇರುತ್ತೆ. ಏವಂ ಪೂರ್ವ ವ್ಯುತ್ಪತ್ತಿ ಸಾ ಬಲವತಿ ಮೂರ್ಖ ವ್ಯುತ್ಪತ್ತಿ ತೋ ಹಿಯತ್ ದೃಢಯುಕ್ತಿ ವಿರೋಧೇತು ಸರ್ವತ್ರ ನ್ಯಾಯ ಈದೃಶಃ. ವ್ಯುತ್ಪತ್ತಿ ಸಾ ಬಲವತಿ, ಶಾಸ್ತ್ರಲಿಂಗತಃ ವ್ಯುತ್ಪತ್ತಿ ಇದೆಯಲ್ಲ ಅದು ಶ್ರೇಷ್ಠವಾದ ವ್ಯುತ್ಪತ್ತಿ. ಅದು ಮೂರ್ಖ ವ್ಯುತ್ಪತ್ತಿ ತೋ ಹಿಯತ್, ಅದು ಮೊದಲನ್ನೇ ಹೇಳಿದ್ರು ಬಹಳ ವ್ಯುತ್ಪತ್ತಿ ಎಂದಿದ್ರು. ಗೊತ್ತಾಯ್ತಾ, ಇನ್ನೂ ಕಡಿಮೆ ಬೈದಾಗಾಯಿತು ಅಂತೇಳಿ ಮೂರ್ಖ ವ್ಯುತ್ಪತ್ತಿ ಅಂತ ಕರೀತಾರೆ. ಮೂರ್ಖ ವ್ಯುತ್ಪತ್ತಿ ತೋ ಹಿಯತ್, ಮೂರ್ಖ ವ್ಯುತ್ಪತ್ತಿಗಿಂತ ವಿದ್ವಾಂಸ ವ್ಯುತ್ಪತ್ತಿ ಯಾವಾಗಲೂ ಕೂಡ ಬಹಳ ಶ್ರೇಷ್ಠವಾದದ್ದು. ದೃಢ ವ್ಯಕ್ತಿ ವಿರೋಧೇತು ಸರ್ವತ್ರ ನ್ಯಾಯ ಈದೃಶಃ. ಇದೆಲ್ಲ ಯಾವ ಎಲ್ಲಿ ಅಪ್ಲೈ ಮಾಡಬೇಕು ಇದನ್ನೆಲ್ಲ ಕೂಡ? ದೃಢಯುಕ್ತಿ ವಿರೋಧಿ ಪ್ರದಬ್ರವೀತ್, ಮಣ್ಣು ಮಾತಾಡಿತ್ತು, ಮಾತಾಡೋ ಚಾನ್ಸಸ್ಸೇ ಇಲ್ಲ. ಅದಕ್ಕಿಂತ ಅರ್ಥ ಮಾಡಿ ಶಾಸ್ತ್ರ ಹೇಳುತ್ತೆ. ಎಲ್ಲ ಕಡೆಗೆ ಅರ್ಥ ಮಾಡಬಾರದು, ಮತ್ತೆ ದೇವತೆ ಮಾತಾಡೋದಕ್ಕೆ ಬೇರೆ ಅರ್ಥ ಮಾಡಬಾರ್ದು, ದೇವತೆ ಮಾತಾಡೋದು ಅಂತಲೇ ಅರ್ಥ ಮಾಡಿ. ಹಾಂ, ದೃಢಯುಕ್ತಿ ಅಂದ್ರೇನು? ಖಚಿತವಾದ ಯುಕ್ತಿ ವಿರೋಧ ಬಂದ ಕಾಲಕ್ಕೆ, ದುರ್ಬಲ ಯುಕ್ತಿ ವಿರೋಧ ಬಂದು ಇಷ್ಟೆಲ್ಲ ಮಾಡಬೇಕಾಗಿಲ್ಲ. ಖಚಿತ ಯುಕ್ತಿ ವಿರೋಧ ಬಂದ ಕಾಲಕ್ಕೆ ಹೇಗೆ ಪಟು ಪ್ರತ್ಯಕ್ಷ ಅಂದೆಯೋ ದೃಢಯುಕ್ತಿ ಎಂಬುದು ಹಾಗೆ. ಸರ್ವತ್ರ ನ್ಯಾಯ ಈದೃಶ್ಯ, ಇಂಥ ಎಲ್ಲ ಪ್ರಸಂಗದಲ್ಲೂ ಮೃದಭಿಮಾನಿ ದೇವತಾ ಅಪ್ರವೀತ್ ಮೃದ ಒಂದು ಅಧಿಕರಣ ಓದ್ಕೊಂಡ ಮೇಲೆ ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಇನ್ನು ಎಲ್ಲೆಲ್ಲಿ ಏನೇನು ಮಾತಾಡಿತು ಅಂತ ಬರುತ್ತೋ ಅದಕ್ಕೆಲ್ಲ ಅರ್ಥ ಆಗಿ ಮಾಡಿಬಿಡ್ತು. ಗೊತ್ತಾಯ್ತಾ, ಈ ಸಿರಿಯಾದ ಅಹಲ್ಯ ಮಾತಾಡಿದ್ದು, ಮಾತಾಡೋ ಚಾನ್ಸೇ ಇಲ್ಲ, ದೇವತೆ ಮಾತಾಡಿದ್ದು, ಅರ್ಥ ಆಯ್ತಾ? ಇಂಥ ಎಲ್ಲೇ ಪ್ರಸಂಗ ಬರುತ್ತೆ ಅದಕ್ಕೆ ರೂಲ್ ಅಂತ ಕರೆಯೋದು. ರೂಲ ಫಾರ್ಮುಲಾ ಆಗೋದು ಯಾವಾಗ? ತುಂಬ ಕಡೆ ಅಪ್ಲೈ ಆದರೆ, ಪ್ರತಿಯೊಂದು ಕೇಳಿದ್ರೆ ಫಾರ್ಮುಲಾ ಅಂತ ಕರೆಯೋದಿಲ್ಲ, ಫಾರ್ಮುಲಾ ಅಲ್ವೇ ಅಲ್ಲ. ಎ ಪ್ಲಸ್ ಬಿ ಹೊಲ್ಕೊಂಡಿದ್ದು ಏನಾಯ್ತದೋ ಅದು, ಎಷ್ಟು ತಂದರೂ ಕೂಡ ಅದು ಟಾರ್ಚ್ ಎಮ್ ಎಮ್ ಪ್ಲಸ್ ಟೆನ್ ಬಂದರಷ್ಟೇ, ಪಿ ಪ್ಲಸ್ ಕ್ಯೂ ಬಂದರಷ್ಟೇ, ಏನು ಬಂದರೂ ಅಷ್ಟೇ, ಅದು ಬಂದುಬಿಟ್ಟರೆ ಮುದೋಯ್ತು. ಅದಕ್ಕೆ ಫಾರ್ಮುಲಾ ಅಂತ ಕರೀತಾರೆ. ಅದೇ ಸರ್ವತ್ರ ನ್ಯಾಯ ಈದೃಶ್ಯ. ಬಣ್ಣ ಮಾತಾಡಿತು ಮೊದಲಾದ ಒಂದು ವಾಕ್ಯ ಅರ್ಥ ಮಾಡಿಕೊಂಡ ಮೇಲೆ ಅದು ಎಲ್ಲ ಪ್ರಸಂಗಗಳಿಗೂ ಕೂಡ ಅರ್ಥ ಮಾಡದಂತೆ ಆಯಿತು. ನ್ಯಾಯ ಈದೃಶ್ಯ ಅಸದಧಿಕರಣ, ಅಲ್ಲಿಗಾಗಿ ಕರಣ ಮುಗಿತು. ಮುಂದೆ ಅದೇ ಅಸದಧಿಕರಣ, ಅದಕ್ಕೆಲ್ಲ ಒಂದೊಂದೇ ಅಬ್ಜೆಕ್ಷನ್ ಇದೆ. ಯುಕ್ತಿಪಾದ ಅಂತಲೇ ಅದಕ್ಕೆ ಹೆಸರು. ಯುಕ್ತಿ ಮೇಲ್ನೋಟಕ್ಕೆ ವೇದಗಳಲ್ಲಿ ಯುಕ್ತಿಗೆ ವಿರುದ್ಧವಾದ ವಿಚಾರಗಳು ಕಾಣುತ್ತವೆ. ಅದನ್ನೇನಾಗಿ ಸಮನ್ವಯ ಮಾಡಬೇಕು ಅಂತ ಹೇಳಿ, ಒಂದು ದೃಷ್ಟಿಯಿಂದ ವೇದ ಪ್ರಾಮಾಣ್ಯ ಸಮರ್ಥನೆಯ ಅಧ್ಯಾಯ, ವೇದ ಪ್ರಾಮಾಣ್ಯವನ್ನು ಹೇಗೆ ನಿರೂಪಣೆ ಮಾಡಬೇಕು ಅನ್ನೋದಕ್ಕೆ ಅನೇಕ ಯುಕ್ತಿಗಳಿಗೆ ವಿರೋಧ ಬಂದರೆ ಉತ್ತರ ಕೊಡ್ತಾ ಇದ್ದ. ಆ ಬೇಸಿದ್ರೆ ಓದ್ಕೊಂಡ್ಬಿಟ್ರೆ ಯಾವ ಸಮಸ್ಯೆ ಇರೋದಿಲ್ಲ. ಓಂ ಹೌದು, ಮೃತ್ಯು ಹಾಗೇನೆ, ಮೃತ್ಯು ಎಷ್ಟು ಬೇರೆ, ಗೋಪಿಚಂದ್ರ ವಿಮಾನ ದೇವತೆ ಬೇರೆ, ಬರೀ ಮಣ್ಣುಗಳು ಬೇರೆ, ಕಪ್ಪು ಮಣ್ಣು ಕೆಂಪು ಮಣ್ಣು ಅಂತ ಹೇಳೋದಿಲ್ಲ. ಬ್ಲಾಕ್ ಕಾಟನ್ ಸಾಯಿಲ್, ಆ ಕಡೆ ಹೋಗಿಬಿಟ್ಟು ಗುಲ್ಬರ್ಗ ಸಿಗೋ ಸಾಯಿಲ್ ನಮಗೂ ಭಾಳ ವ್ಯತ್ಯಾಸ. ಅಲ್ಲಿ ಬೆಳೆದ ಇಲ್ಲೆಲ್ಲ ಇಲ್ಲಿ ಕಾಟನ್ ಹಾಕಿದ್ರೆ ಉಪಯೋಗ ಇಲ್ಲ, ಅಲ್ಲಿ ಅಲ್ಲಿ ಇಲ್ಲೇ ಅಲ್ಲಿ ಬೆಳೆಯೋದಿಲ್ಲ. ಎಲ್ಲ ಅದು ಜಡಜಡ ಭೇದ ಬಂದು ಎದುರಿಸ್ತಾರೆ. ಜಡಜಡ ಭೇದ ಒಳ್ಳೆ ದೃಷ್ಟಾಂತ. ಎಷ್ಟು ಮಣ್ಣಿಗೆ ಮಣ್ಣಿನ ಗುಣ ಅಂತೀವಲ್ಲ, ಮಣ್ಣಿಗೆ ಕೃಷ್ಣಾ ನದಿ ನೀರಿನೇ ವಿಚಿತ್ರ. ಸಿಕ್ಕಾಬಟ್ಟಿ ಗಣಪತಿಗೆಲ್ಲ ಹುಚ್ಚಾಬಟ್ಟಿ ಹಸಿವಾಗ ಬಿಡುತ್ತೆ, ಜೀರ್ಣಶಕ್ತಿ ಭಾರಿ ಜಾಸ್ತಿ ಅಂತ ಗೊತ್ತಾಯ್ತು. ಅದಕ್ಕೆ ಅಲ್ಲಿ ಅವರು ಕೃಷ್ಣಾ ತೀರದವ್ರು ತಿಳ್ಕೊತಾರೆ ಭಾಳ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ. ಈ ತುಂಗಾ ತೀರ ಭಾಳ ರುಚಿಯಾಗಿರೋ ನೀರು, ಜೀರ್ಣಶಕ್ತಿಗೆ ಪ್ರಶ್ನೆ ಅಲ್ಲ, ಟೇಸ್ಟ್ ಅದು. ಕೃಷ್ಣಾ ನದಿದ್ರೆ ಜೀರ್ಣ, ಇದು ಜೀರ್ಣಶಕ್ತಿ ಪ್ರಶ್ನೆ. ಆ ನೀರಿನಲ್ಲಿ ವೆರೈಟಿ ತಾರತಮ್ಯ ಇದೆ, ಮಣ್ಣಿನಲ್ಲಿ ತಾರತಮ್ಯ ಇದೆ, ಎಲ್ಲದರಲ್ಲೂ ವಿಶೇಷ. ಬದಿರಿಯಲ್ಲಿ ಹೋಗ್ತಾ ಇರ್ತೀರಿ ನೀವು, ವಿಜಯಕೇಶದಿಂದ ಹೊರಟುಬಿಟ್ರೆ ಬದಿರಿ ಹೋಗತ್ತಿ ಎಷ್ಟು ಚೇಂಜಸ್ ಕಾಣಿಸ್ತಾವೆ. ಸುಮಾರು ಒಂದು 300 ಕಿಲೋಮೀಟರ್ ಹೋಗಬೇಕಾದ್ರೆ 300 ಕಿಲೋಮೀಟರ್ ದೂರದೊಳಗೆ ವೆರೈಟಿ ಆಫ್ ಚೇಂಜ್, ಒಂದೊಂದು ಒಂದೊಂದು ಥರ. ಒಂದೊಂದು ಕಡೆ ಬರೀ ಬೋರ್ಡ್ ಬೆಟ್ಟಗಳು, ಕೆಲವು ಕಡೆ ಆರಂಭದಲ್ಲಿ ಹೋಗ್ತಾ ದೇವಪ್ರಯಾಗದಲ್ಲಿ ಬರೀ ಕರಿಬೇವಿನ ಗಿಡಗಳು, ಬರೀ ಕರಿಬೇವು, ಆ ಕಡೆ ಗಿಡಗಳು ಸಾಲು ಸಾಲು ಕರಿಬೇವಿನ ಗಿಡ. ಅದು ಅಲ್ಲಿ ಹೋಗ್ಬಿಟ್ರೆ ಏನು ಮಾಡ್ತಾರೆ ಇವರು ಯಾತ್ರಿಕರೆಲ್ಲ, ಬಸ್ ನಿಲ್ಲಿಸ್ಬಿಡ್ತಾರೆ, ಕಿತ್ತಲಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಿ ಒಂದು ತಿಂಗಳಿಗೆ ಆಗಷ್ಟು ಕಿತ್ಕೋಬೇಕು ತಿಳಿಸ್ಬಿಡ್ತಾನೆ. ಆಗಿ ಅನೇಕ ಅದು ಅಭ್ಯಸ್ ಮಾಡ್ಕೊಬಿಡ್ತು, ಜ್ಯೋತಿ ಬರ್ತಾ ಹಾಟ್ ಮಾಡ್ಬೇಕಾಗ್ತದೆ. ಈ ಗಲಾಟೆಗೋಸ್ಕರವಾಗಿ ಬದ್ರಿ ತಪ್ಪದ್ರ ಬಂದು ನಿಂತ್ಕೊಂಡ್ಬಿಡ್ತಾರೆ, ಎಲ್ಲೆಲ್ಲೋ ಪ್ಲಾನ್ ಮಾಡಲ್ಲ. ಕೆಲವು ಯಾರು ಹೇಳಿದ್ರೆ ನಿಮಗೆ ಎಲ್ಲಿದೆ, ಏನಂತ ರಾಯರು ಏನಂತ ಹೇಳಿದಾರೆ ಅಲ್ಲಿ? ಹಾಗೆ ಹೇಳೇ ಇಲ್ಲ. ವಿಷ್ಣುಪಾದಬ್ಜ ಸಂಭೂತ ಗಂಗಾ ಸರ್ವಾಧಿಕಾವತ ತಥೋ ಗೋದಾವರಿ ನೋನ ಕೃಷ್ಣವೇಣಿ ತಥೋಧಿಕ ಮೆಸ್ಟ್ ಕೃಷ್ಣವೇಣಿ. ಮೂರನೇದೇ ಕೃಷ್ಣವೇಣಿ. ತುಂಬ ಕೇಳಂತ ಯಾರು ಹೇಳಿದ್ರು? ಗಂಗಾ ಗೋದಾವರಿ ಕೃಷ್ಣವೇಣಿ, ನೆಕ್ಸ್ಟ್ ಇಮ್ಮಿಡಿಯೇಟೇ ಕೃಷ್ಣವೇಣಿ ಬಂದದ್ದು. ಕಾವೇರಿಗಿಂತ ಶ್ರೇಷ್ಠ. ಎಲ್ಲಿ ಇಲ್ಲಲ್ಲ, ಎಲ್ಲಿ ಹೇಳಿದ್ದಾರೆ? ಈ ಬಾತ್ ಇಲ್ವೇ ಇಲ್ಲ. ಅಲ್ಲಿ ಇದೆಯಾ ಪುಸ್ತಕ ತೋರಿಸಿ ಹೇಳೇ ಇಲ್ಲ. ಎಂದ ಹಾಗೆ ಹೇಳಿಲ್ಲ, ಅಗ್ನಿ ಇದ್ದಾಗ ಅಲ್ಲೇ ಇಲ್ಲ. ಕೃಷ್ಣ ನದಿ ಭಾಳ ಮೇಲಿನ ನದಿ ಅದು, ಗೊತ್ತಾಯ್ತಾ? ಥರ್ಡ್ ಪ್ಲೇಸ್ ಅದಕ್ಕೆ ಇರೋದು, ಲೋಯೆಸ್ಟ್ ಪ್ಲೇಸ್ ಅಲ್ಲ, ಅಗ್ನಿದ ಲೋಯೆಸ್ಟ್ ಪ್ಲೇಸ್. ಅಗ್ನಿರ್ದ್ವೈ ದೇವಾನಾಮಮ ವಿಷ್ಣು ಪರಮಃ ಹೈಯೇ ತುಂಬ ಮೇಲಿರೋದು ಕೃಷ್ಣವೇಣಿ ನದಿ. ಓನ್ಲಿ ಥರ್ಡ್ ಸೆಕೆಂಡ್ ಟು ಯಾವುದು ಗಂಗಾ ನದಿ, ಗೋದಾವರಿ ಗಂಗಾ ನದಿ ಒಂದು ಭಾಗ ಅದು ಗೋದಾವರಿ. ಅದರಿಂದ ಕೃಷ್ಣವೇಣಿ ಬಹಳ ಶ್ರೇಷ್ಠ ನದಿ, ಕಡಿಮೆ ಹೇಳೇ ಇಲ್ಲ. ತುಂಗಾ ಕೃಷ್ಣವೇಣಿ ಜಾಸ್ತಿ, ತುಂಗಭದ್ರ ಉಪನದಿ ಅದು, ಕೃಷ್ಣವೇಣಿ ಮಹಾನದಿ ಅದು. ಮತ್ತು ಎಷ್ಟು ನದಿ ಸೇರುತ್ತೆ ಕೃಷ್ಣವೇಣಿ ಗೊತ್ತೇನು? ನಿವೃತ್ತಿ ಸಂಗಮ 7 ನದಿ ಸೇರುತ್ತೆ, ನಿವೃತ್ತಿ ಸಂಗಮದ 7 ನದಿಗಳ ಸಂಗಮ ಮಹಾನದಿ ಕೃಷ್ಣವೇಣಿ. ಇವತ್ತಿಗೂ ಅದು ಆಲ್ಮೆಟ್ಟಿ ಡ್ಯಾಮ್ ಇದಕ್ಕಿಂತ ಭಾರಿ ದೊಡ್ಡ. ಯಾವುದೀಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ.